ಆಮೇಲೆ ಏನಾಯ್ತು, ಘಟ ಪ್ರಧ್ವಂಸಾಭಾವ ಬಂತು. ಹಾಗೆ ಹೀಗೆ ಹೇಳ್ಬೋದಲ್ಲ, ಘಟಾಭಾವದ ಘಟ ಪ್ರಾಗಭಾವದ ಪ್ರಧ್ವಂಸನೇ ಪ್ರಧ್ವಂಸಾಭಾವ ಅಂತ ಯಾತಕ್ಕೆ ಕರಿಬಾರದು ಅಂತ ಕೇಳಿದರೆ ಕರಿಬಹುದು, ಅರ್ಥ ಒಂದೇ. ಅದಕ್ಕೆ ಘಟವತ್ ಘಟ ಪ್ರಧ್ವಂಸಶಾಪಿ ತದ್ವಿರೋಧಿತ್ವಾ, ಘಟ ಬಂದ ತಕ್ಷಣ ಹೇಗೆ ಘಟ ಪ್ರಾಗಭಾವ ಹೋಯಿತೋ, ಘಟ ಹೋದ ತಕ್ಷಣ ಯಾವುದು ಬಂತೋ ಪ್ರಧ್ವಂಸಾಭಾವ ಬಂತು. ಆದ್ದರಿಂದ ಏನು ವಿರೋಧ ಇಲ್ಲ ಅಂತೇಳಿ ತಿಳಿಸಿದರು. ಮುಂದೆ ನಿರವಧಿಕೋ ಅಭಾವ ಸದಾಭಾವ. ಸದಾಭಾವ ಅಂದರೆ ಏನು ಮುಂದಿನ ಪ್ರಶ್ನೆ. ಸದಾಭಾವ ಅಂದರೆ ಏನು? ಸದಾಭಾವ ಅಂದರೆ ಒಂದೇ, ಅತ್ಯಂತಾಭಾವ ಅಂದರೆ ಒಂದೇ. ಸದಾ ಇರ್ತಕ್ಕಂಥ ಅಭಾವ ಸದಾಭಾವ, ಅತ್ಯಂತ ಅಭಾವ ಯಾವ ಕಾಲಕ್ಕಿಲ್ಲದೆ ಇರ್ತಕ್ಕಂಥ ಅಭಾವ ಅತ್ಯಂತ ಅಭಾವ. ಹೀಗೆ ಸದಾಭಾವ ಅಂದ್ರೆ ಒಂದೇ, ಅತ್ಯಂತ ಅಭಾವ ಅಂದ್ರೆ ಒಂದೇ. ಅದರಲ್ಲಿ ನಿರವಧಿಕೋ ಅಭಾವ ಸದಾಭಾವ, ನಿರವಧಿಕ ಅಭಾವ. ಅಲ್ಲಿ ಏನಾಯ್ತು, ಪೂರ್ವೈಕಾವಧಿ ಆಮೇಲೆ ಉತ್ತರೈಕಾವಧಿ ಮೊದಲಿರೋದು ಆಮೇಲಿರೋದು, ಮೊದಲಿರೋ ಅಭಾವ ಪ್ರಾಗಭಾವ, ಆಮೇಲೆ ಬರೋ ಅಭಾವ ಪ್ರಧ್ವಂಸ ಅಭಾವ, ಸದಾ ಇರೋ ಅಭಾವ ಸದಾ. ಅದಕ್ಕೆ ನಿರವಧಿಕ ಅಭಾವ ಸದಾಭಾವ. ನಿರವಧಿ ಅಂದರೆ ಪೂರ್ವ ಅಥವಾ ಉತ್ತರ ಅಂತಕ್ಕಂಥ ಅವಧಿ ಇಲ್ಲದೇ ಇರತಕ್ಕಂಥ ಅಭಾವವನ್ನು ಏನಂತ ಕರೀತಾರೆ? ಪ್ರಾಗಭಾವ ಅಂತ, ಸದಾಭಾವ ಅಂತ ಕರೀತಾರೆ. ಸದಾಭಾವೋ ಅಸ್ತೀತಿ ಕೃತ್ವ. ಆ ದೃಷ್ಟಾಂತ ಏನದಕ್ಕೆ ಅಂತ ಕೇಳಿದರೆ, ಶಶವಿಷಾಣ, ಅದಕ್ಕೇನಿಲ್ಲ, ಮಲಕ್ಕೊಂಬ ಎಂದೆಂದು ಯಾವ ಕಾಲಕ್ಕೂ ಇಲ್ಲ. ಅದೇ ರೌಂಡ್ ಸ್ಕ್ವೇರ್ ಎಂಬುದೇನದು, ಯಾವ ಕಾಲಕ್ಕೂ ಇಲ್ಲ. ಇದನ್ನೇನಂತ ಕರೀತಾರೆ? ಸದಾಭಾವ ಅಂತ ಕರೀತಾರೆ. ಅಥವಾ ಅತ್ಯಂತ, ಅದೇ ಹೇಳಿದ ಎರಡು ಒಂದೇ, ಅತ್ಯಂತ ಅಥ ಅತ್ಯಂತ ಅಭಾವ ಇತಿ ಪ್ರಸಿದ್ಧ ಸಂಜ್ಞಾತಿ ಕ್ರಮೇಣ ಸದಾಭಾವ ಇತಿ ಸಂಜ್ಞಾತಕರಣ ಸಂಜ್ಞಾಂತರಕರಣಂ ಕಿಮರ್ಥಂ. ಹಾಗೊಂದು ಪ್ರಶ್ನೆ ಬಂತು, ಪ್ರಧ್ವಂಸ ಸದಾತ್ವೇನ ತ್ರಿವಿಧ ಅಭಾವ ಇಷ್ಯತೆ ಅಂತ ಹೇಳಿದರು. ಅದರಲ್ಲಿ ಅತ್ಯಂತ ಅಭಾವ ಅಂತ ಹೇಳ್ಬೋದಾಗಿತ್ತಲ್ಲ, ಸದಾಭಾವ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಆಚಾರ್ಯ ಪ್ರತಿ ಮಾತಿಗೂ ಕೂಡ ಸಾರ್ಥಕ್ಕೆ ತಿಳಿಸೋದಕ್ಕೋಸ್ಕರ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಸಿಗುತ್ತೆ. ಅಥ ಅತ್ಯಂತಾಭಾವ ಇತಿ ಪ್ರಸಿದ್ಧ ಸಂಜ್ಞಾತಿಕ್ರಮೇಣ, ಪ್ರಸಿದ್ಧವಾಗಿರ್ತಕ್ಕಂತಹ ಅತ್ಯಂತಾಭಾವನ ಹೆಸರನ್ನು ಬಿಟ್ಟು ಸದಾಭಾವ ಇತಿ, ಸದಾಭಾವ ಎಂಬುದಾಗಿ ಸಂಜ್ಞಾಂತರಕರಣಂ ಕಿಮರ್ಥಂ. ಸಂಜ್ಞಾ ಅಂದರೆ ಹೆಸರು, ಸಂಜ್ಞಾಂತರ ಅಂದರೆ ಬೇರೊಂದು ಹೆಸರು, ಕರಣ ಅಂದರೆ ಮಾಡೋದು. ಬೇರೊಂದು ಹೆಸರಿಂದ ಕರೆಯೋದೇ ಅದಕ್ಕೋಸ್ಕರ. ಅತ್ಯಂತಾಭಾವ ಅಂತ ಪ್ರಸಿದ್ಧವಾದ ಮಾತಲ್ಲೇ ಕರಿಬೋದಾಗಿತ್ತು. ಸದಾಭಾವ ಅಂತ ಅರ್ಥಕಾಚಾರ್ಯ ಕರೆದರು ಅಂತ ಕೇಳಿದರೆ, ಲಕ್ಷಣಸ್ಯಾಪಿ ಉದ್ದೇಶದೈವ ಸೂಚನಾರ್ಥಂ. ಆಗ ಅತ್ಯಂತಾಭಾವ ಅಂತ ಕೇಳಿದರೆ ಅತ್ಯಂತ ಅಂದ್ರೆ ಏನು ಅಂತ ಪ್ರಶ್ನೆ ಬರೋದು. ಅದಕ್ಕೇನು ಹೇಳಬೇಕಾಗ, ಸದಾ ಅಂತ ಹೇಳಬೇಕು. ಸದಾಭಾವ ಡೈರೆಕ್ಟ್ ಹೇಳಿಬಿಟ್ರೆ ಏನಾಯ್ತಾಗ, ಸುಲಭ ಆಯ್ತು. ಅದಕ್ಕೆ ಲಕ್ಷಣಸ್ಯಾಪಿ ಉದ್ದೇಶೇನೇವ ಸೂಚನಾರ್ಥಂ. ಉದ್ದೇಶ ಅಂದರೆ ಮೆನ್ಷನಿಂಗ್ ದಿ ನೇಮ್, ಹೆಸರು ಹೇಳೋದ್ರ ಮೂಲಕವಾಗಿಯೇ ಅದರ ಲಕ್ಷಣವನ್ನು ಕೂಡ, ಡೆಫಿನೇಷನ್ ಕೂಡ ಹೇಳಿದಾಗುತ್ತೆ ಅಂತ ಆಚಾರ್ಯ ಏನು ಮಾಡಿದ್ದಾರೆ, ಅತ್ಯಂತ ಅನ್ನೋ ಪದದ ಬದಲಾಗಿ ಏನಂತ ಹಾಕಿದ್ದಾರೆ, ಸದಾ ಅಂತ ಪದ ಹಾಕಿದ್ದಾರೆ. ಲಕ್ಷಣಸ್ಯಾಪಿ ಉದ್ದೇಶೇನೇವ ಸೂಚನಾರ್ಥಂ, ಹೆಚ್ಚ ಅನ್ಯೈ ಅತ್ಯಂತಾಭಾವ ಸ್ವರೂಪ ಮುಕ್ತಂ ಸಂಸರ್ಗ ಪ್ರತಿಯೋಗಿ ಕಾಭಾವೋ ಅತ್ಯಂತಾಭಾವ ಇತಿ ಯಥಾ ಏತದ್ ಘಟ ಘಟ ಇತದ್ ಭೂತಲ ಸಂಸರ್ಗಾಭಾವ ಇತಿ ತದಪಿ ನಿರಾಕರ್ತುಮೇತತ್. ಇನ್ನೊಂದು ಕಾರಣ ಇದೆ, ಹೆಚ್ಚ ಎನ್ನೈಹಿ ಅತ್ಯಂತಾಭಾವ ಸ್ವರೂಪ ಮುಕ್ತ. ಕೆಲವರು ಬೇರೆಯವರೆಲ್ಲ ಅತ್ಯಂತಾಭಾವ ಸ್ವರೂಪವನ್ನು ಏನಂತ ಡಿಫೈನ್ ಮಾಡಿದ್ದಾರೆ ಅಂದರೆ, ಸಂಸರ್ಗ ಪ್ರತಿಯೋಗಿ ಕಾಭಾವೋ ಅತ್ಯಂತಾಭಾವ. ಸಂಸರ್ಗವೇ ಪ್ರತಿಯೋಗಿ ಅಂದರೆ ಸಂಸರ್ಗ ಇಲ್ಲದಿರುವಿಕೆ, ಒಂದು ವಸ್ತುವಿನ ಸಂಸರ್ಗ ಹೊಂದದಿರುವಿಕೆ. ಅದೇ ಹೇಳಿದ ಕನಸ ಸಂಸರ್ಗ ಅಂದರೆ ಕಾಂಟ್ಯಾಕ್ಟ್, ವಸ್ತುವಿನ ಸಂಬಂಧ ಹೊಂದದೇ ಇರುವಿಕೆಯನ್ನು ಅತ್ಯಂತಾಭಾವ ಅಂತ ಕೆಲವರು ಕರೀತಾರೆ, ಅದು ಸರಿಯಲ್ಲ ಅಂತ ಹೇಳಿದರು. ಹಾಗೆ ಹೇಳಬಾರದು. ಇತಿ ಯಥಾ ಏತದ್ ಘಟ ಏತದ್ ಭೂತಲ ಸಂಸರ್ಗ ಅಭಾವ ಇತಿ, ಈ ಒಂದು ಘಟ ಇದೆ, ಈ ಘಟಕ್ಕೆ ಈ ಭೂತಲ ಸಂಸರ್ಗ ಇಲ್ಲ ಅಂತ ಕರೆದರೆ ಅದರ ಅತ್ಯಂತಾಭಾವ ಅಂತ ಕರಿತೀವಿ ಅಂತ ಅವ್ರು ಹೇಳುತ್ತಾರೆ, ಅದು ಸರಿಯಲ್ಲ. ಅದು ಯಾವುದಲ್ಲೂ ಸೇರುತ್ತೆ ಅದೆಲ್ಲ ಕೂಡ ರಾಗಭಾವ ಇತ್ಯಾದಿ ಸೇರಿಸಕ್ಕೆ ಬರುತ್ತೆ. ಆದ್ದರಿಂದ ಸದಾಭಾವದ ಅರ್ಥನೇ ಬೇರೆ, ಅತ್ಯಂತಾಭಾವದ ಅರ್ಥನೇ ಬೇರೆ. ಆದ್ದರಿಂದ ಎರಡನ್ನು ಸಹ ಬೇರೆ ಅಂತ ಸ್ಪಷ್ಟ ಹೇಳೋದಕ್ಕೋಸ್ಕರ, ಬೇರೆಯವರು ಹೇಳಿರ್ತಕ್ಕಂಥ ಸದಾ ಅತ್ಯಂತಾಭಾವದ ಲಕ್ಷಣ ಸರಿಯಲ್ಲ ಅಂತ ಹೇಳೋದಕ್ಕೋಸ್ಕರ ಸದಾಭಾವ ಅಂತ ಕರೆದರು. ತಸ್ಯ ನಿರವಧಿಕತ್ವಾಭಾವ, ಈ ಸಂಸರ್ಗಾಭಾವ ಎಂಬುದೇನು ಅಂದರೆ, ಈಗ ಸಂಸರ್ಗ ಇಲ್ಲ ಆಮೇಲೆ ಸಂಸರ್ಗ ಬಂತು ಅಂದರೆ ಒಂದು ಬರುತ್ತೆ ಒಂದು ಹೋಗುತ್ತೆ, ಸದಾ ಇರೋದಲ್ಲದು. ಮತ್ತೆ ಸಂಸರ್ಗ ಕಾಂಟ್ಯಾಕ್ಟ್ ಎಂಬುದು ಇರ್ಬೋದು ಇಲ್ಲ ಹೋಗ್ಬೋದು, ಆದರೆ ವಸ್ತುನೇ ಇಲ್ಲ ಅಂತ ಹೇಳಿಬಿಟ್ರೆ. ಯಾವ ಕಾಲ ಶಶವಿಷಾಣರ ಪದಾರ್ಥನೇ ಯಾವ ಕಾಲಕ್ಕೂ ಇಲ್ಲ. ರಜ್ಜು ಸರ್ಪ ಅನ್ನೋ ಪದಾರ್ಥ ಯಾವ ಕಾಲಕ್ಕೂ ರಜ್ಜುವಿಗೂ ಸರ್ಪಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದಲ್ಲ, ರಜ್ಜು ಸರ್ಪನೇ ಇಲ್ಲ. ಆ ರೀತಿ ಹೇಳೋದು ಹೆಚ್ಚು ಕರೆಕ್ಟ್. ಆದ್ದರಿಂದ ಆಚಾರ್ಯ ಆ ಪದವನ್ನೇ ಉಪಯೋಗಿಸಿದ್ದಾರೆ. ತರ್ಹಿ ಉದಾಹರಣ ಚತುರ್ಥಶ್ಚಾದಿತ್ಯ ಚೇನ್ನ, ಸಸ್ಯಾಪಿ ಯಥಾ ಸಂಭವಂ ಪ್ರಾಗಭಾವಾದಿಷು ಅಂತರ್ಭಾವ. ಹಾಗಿದ್ರೆ ಇನ್ನು ಇನ್ನೊಂದು ಕೆಲಸ ಮಾಡಿಬಿಡಿ. ಪ್ರಾಗಭಾವ ಒಂದು ಎಲ್ಲರ ಒಪ್ಪಿಕೊಂಡಾಗಿದೆ, ಧ್ವಂಸಾಭಾವ ಒಂದು ಇನ್ನೂ ಕೆಲವರು ಒಪ್ಪಿಕೊಂಡಾಗಿದೆ. ಸದಾಭಾವ ಅಂತೇಳಿ ನೀವು ಹೇಳ್ತೀರಿ, ಸಂಸರ್ಗಾಭಾವ ನಾವು ಹೇಳ್ತೀವಿ. ಒಂದು ಕೆಲಸ ಮಾಡೋಣ, ಸದಾಭಾವ ನೀವು ಇಟ್ಕೊಳ್ಳಿ, ಸಂಸರ್ಗ ನಾವು ಇಟ್ಕೊಳ್ತೀವಿ, ನಾಲ್ಕು ಮಾಡಬೇಡ ನೋಡ್ತು ಅಂತ ಕೇಳಿದ. ಕೊನೆಗೆ ಅಡ್ಜಸ್ಟ್ ಮಾಡಿ ಏನು ಮಾಡೋದೀಗ, ನಾಲ್ಕು ಯಾಕೆ ಮಾಡೋರು ಅಂತ ಕೇಳಿದರೆ ಹಾಗೆ ಮಾಡಬಾರ್ದು. ಸಂಸರ್ಗಾಭಾವನ ಪ್ರತ್ಯೇಕ ಅಂತ ಪರಿಗಣನೆ ಮಾಡಬೇಕಾಗಿಲ್ಲ. ಯಾಕೆ? ವಸ್ತು ಉತ್ಪತ್ತಿಗೆ ಬಂದು ಇದೆ, ಈ ಪುಸ್ತಕಗಳಿಗೂ ಸಂಸರ್ಗ ಇಲ್ಲ, ಸಂಸರ್ಗ ಬಂತು, ಇದೇನಾಯ್ತು ಈಗ? ಅತ್ಯಂತ ಅಭಾವ ಆಗಲಿ ಇಲ್ಲ, ಇದು ಏನಾಯ್ತು ಈಗ? ಇದಕ್ಕೆ ಈ ಪುಸ್ತಕಕ್ಕೆ ಇದ್ರ ಸಂಬಂಧ, ಸಂಬಂಧದ ಅಭಾವ ಇತ್ತು, ಸಂಬಂಧ ಬಂತ, ಸಂಬಂಧದ ಪ್ರಾಗಭಾವ ಬಂತು, ತೆಗೆದುಬಿಟ್ಟು ಸಂಸರ್ಗ ಹೋಯಿತು, ಸಂಸರ್ಗದ ಧ್ವಂಸಾಭಾವ ಬಂತು. ಆದ್ದರಿಂದ ಮೂರರಲ್ಲೂ ಸೇರಿಸ್ಬೋದು. ಸಂಸರ್ಗಾಭಾವ ಎಲ್ಲೇ ಸೇರುತ್ತದೋ ಯಥೋಚಿತವಾಗಿ ಪ್ರಾಗಭಾವ ಬೇಕಾದ್ರೆ ಆಗ್ಬೋದು, ಪ್ರಧ್ವಂಸ ಬೇಕಾದ್ರೆ ಆಗ್ಬೋದು, ಸದಾದಲ್ಲಿ ಒಂದು ಭಾಗ ಬೇಕಾದ್ರೆ ಆಗ್ಬೋದು. ಅದು ಇನ್ನೊಂದು ಮಾಡಬೇಕಂತ ಸಿಟಿ ಇಲ್ಲ, ಏನು ಮಾಡಬೇಕಾಗಿಲ್ಲ, ಪ್ರತ್ಯೇಕ ಅಂತ ಮಾಡಬೇಕಾದ ಕಾರಣ ಇಲ್ಲ. ಅದನ್ನು ತೋರಿಸೋದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ದಾರೆ, ಡೆಫಿನೇಷನ್ ಹೇಳಿದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು. ಇದು ಅರ್ಥೇ ಹಾಗೆ ಆಗುತ್ತೆ. ಅದು ಸಂಸರ್ಗ ಆದಮೇಲೆ ವಸ್ತು ಘಟನೆ ಇಲ್ಲ ಅಂದರೂ ಒಂದು ಘಟ ಇಲ್ಲೇ ಸೃಷ್ಟಿನೇ ಆಗಿಲ್ಲ, ಘಟದ ಪ್ರಾಗಭಾವ ಐತಿ, ಘಟ ಇದು ಇಲ್ಲಿಟ್ಟಿಲ್ಲ, ಇಲ್ಲಿಟ್ಟ ಇದರ ಸಂಸರ್ಗ ಇಲ್ಲ. ಅರ್ಥ ಆಯ್ತಾ? ಈಗ ಇದರ ಸಂಸರ್ಗ ಇಲ್ಲ ಅಂದರೂ ಕೂಡ ಹಾಗೇನೆ, ಘಟದ ಪ್ರಾಗಭಾವ ಹೇಗೋ ಘಟ ಸಂಸರ್ಗದ ಪ್ರಾಗಭಾವ ಅಂತ ಹೇಳಿದ್ರೆ ಆಯ್ತು. ಅದೇ ರೀತಿ ಘಟ ಧ್ವಂಸ ಅಂತ ಹೇಳಿದ್ರೆ ಹೇಗೋ, ಇಲ್ಲಿ ತೆಗೆದುಬಿಟ್ವಿ ಈಗ, ಘಟ ಸಂಸರ್ಗದ ಧ್ವಂಸ ಬಂತ ಅಷ್ಟೇ. ಯಾವುದಕ್ಕೆ ಅದು ಕರೆಕ್ಟು? ಈ ಸಂಸರ್ಗ ಏನಾಯ್ತು ಈಗ? ಉದಾಹರಣೆಗೆ ಈ ಪುಸ್ತಕ ಇಲ್ಲಿ ಇಟ್ಟೇ ಇಲ್ಲ, ಎಂದೆಂದೂ ಇಟ್ಟಿಲ್ಲ, ಈಗ ಇಡ್ತೀವಿ, ಅನಾದಿ ಕಾಲದ ಇಟ್ಟಿದ್ದಿಲ್ಲ, ಅನಾದಿಕಾಲ ಸಂಸರ್ಗ ಅಭಾವ ಬಂತಲ್ಲೇ. ಅರ್ಥ ಆಯ್ತಾ? ಈಗ ವಸ್ತು ಹೇಗೆ ಬಂದ ತಕ್ಷಣ ಅದರ ಪ್ರಾಗಭಾವ ಹೋಗಿಬಿಡುತ್ತೋ ಹಾಗೆ ಸಂಸರ್ಗವೂ ಕೂಡ ಏನದು ಬಂದಷ್ಟು ಹೋಗುತ್ತಷ್ಟೇ, ಬಂದಷ್ಟು ಸಂಸರ್ಗದ ಪ್ರಾಗಭಾವ ಹೋಗಿಬಿಡುತ್ತೆ. ಈ ತೆಗೆದಷ್ಟು ಏನಾಯ್ತು? ಇಲ್ಲಿಂದ ಧ್ವಂಸಾಭಾವ ಬಂತು, ಸಂಸರ್ಗದ ಧ್ವಂಸಾಭಾವ ಬಂತು. ದೇರ್ ಫೋರ್ ವಸ್ತುವಿನ ಅಭಾವ ಅಂದರೂ ಒಂದೇ ಆಯಿತು, ವಸ್ತುವಿನ ಸಂಸರ್ಗದ ಅಭಾವ ಒಂದೇ ಆಯಿತು. ಈ ಉದಾಹರಣೆಗೆ ಮತ್ತೆ ಇಟ್ಟೆ ತಿಳ್ಕೊಬೋದು. ಈಗ ಮೊದಲೇದಲ್ಲಿ ಬೇರೆದು ಬಂತು, ಈಗ ಮೊದಲೇದು ಹೊರಟೋಯ್ತು, ಇನ್ನೊಂದು ಬಂತು. ಈಗ ಘಟ ಒಂದೇ ಘಟ ಬರಬೇಕು ಅಂತ ಏನಿಲ್ವಲ್ಲ, ಒಂದು ಘಟ ಸೃಷ್ಟಿ ಮಾಡಿದ ಆ ಘಟದ ಪ್ರಾಗಭಾವ ಹೋಯಿತು, ಇನ್ನೊಂದು ಘಟ ಸೃಷ್ಟಿ ಆ ಘಟದ ಪ್ರಾಗಭಾವ ಹೋಯಿತು. ಆದ್ದರಿಂದ ಇದು ಕೂಡ ಎಷ್ಟು ಬೇಕಾದ್ರೆ ಹೇಳ್ಬೋದು, ಧ್ವಂಸನ ಎಷ್ಟು ಬೇಕಾದ್ರೆ ಹೇಳ್ಬೋದು. ಆದ್ದರಿಂದ ಬೇರೆ ಮಾಡಬಾರ್ದು. ಇದೆಲ್ಲ ಯಾತಕ್ಕೆ ತ್ಯಾಗಿರಿಸಿ ಮೇಂಟೈನ್ ಮಾಡಬೇಕು ಅಂದರೆ, ಇದು ಶಾಸ್ತ್ರ, ಶಾಸ್ತ್ರದಲ್ಲಿ ಯಾವಾಗ ಹೇಗಿರಬೇಕು, ಎರಡು ಪದಾರ್ಥ ಮಾಡಿರ್ತಾರೆ, ಅರ್ಧರ್ಧ ಬ್ಯಾಕ್ ಫಿಲಪ್ ಮಾಡಿರ್ತಾರೆ. ಯಾಕೆ ಅರ್ಧ ಎರಡು ಹಿಡ್ಕೊಳಕ್ಕೆ ಬಂದು ಒಂದು ಬ್ಯಾಕ್ ಮಾಡೋ ಅಂತ ಹೇಳ್ತಾರೆ. ಗೊತ್ತಾನೆ ಅವ್ರಿಗೇನಾದ್ರೂ ಕಾರ್ಡ ಕೊಡ್ಬೇಕಾದ್ರೆ, ಒಂದು ಕಾರ್ಡ ಕೊಟ್ಟರೆ ಸರಿ, ಒಂದು ಏನು ಹೇಳ್ಬೋದು ಅವನೀಗ, ಒಂದು ಕೈದು ಭಾರ ಆಗುತ್ತೆ, ಎರಡು ಮಾಡಿ ಹತ್ತಲಕ್ಕೆ ಸುಲಭ, ಅದು ಸರಿ, ಅದು ಪರ್ಪಸ್ ಇದೆ. ಸುಮ್ಮನೆ ಎರಡು ಮಾಡ್ತೇನೆ ಶೋಕಿಗೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತು? ಯಾವುದೇ ಕೆಲಸಕ್ಕೆ ಏನಿರಬೇಕು, ಒಂದು ಸಾರ್ಥಕ್ಕೆ ಇರಬೇಕು. ಕವಿ ಕಾವ್ಯದಲ್ಲಿ ಸಾರ್ಥಕ್ಕೆ ಬೇಕಿಲ್ಲ, ಕವಿಯ ಊಹೆ ಅದು ಒಂದು, ಅದು ಇದು ಆಗಲ್ಲ. ತತ್ವಾಂಬದ ಹೇಗಿರಬೇಕು ಯಾವಾಗಲೂ ಕೂಡ ಅಕ್ಯುರಸಿ ಮೇಂಟೈನ್ ಮಾಡಿದವರು ಸರಿಯಲ್ಲ. ಇದು ಸೈನ್ಸ್ ಓದ್ದವರಿಗೆ ಅರ್ಥ ಆಗುತ್ತೆ. ಮ್ಯಾಥಮೆಟಿಕ್ಸಿನ ಅಕ್ಯುರಸಿ, ಸೈನ್ಸಿನ ಅಕ್ಯುರಸಿ ಅರ್ಥ ಮಾಡಿಕೊಂಡ್ರೆ, ಶಾಸ್ತ್ರದ ಅಕ್ಯುರಸಿ ಹೇಗಿರಬೇಕು ಅಂದರೆ, ಯಾವ ಕಾಲಕ್ಕೂ ಕೂಡ ಅದು ಇದಮಿತ್ತಮ್ ಅಂತ, ಇದು ಹೀಗೇನೆ ಅಂತ ಆಗ್ತದೆ. ಇದನ್ನು ಮತ್ತೆ ಈ ರೀತಿ ಯೋಚನೆ ಮಾಡೋದು ಕಳಿಸ್ಕೊಡ್ತಾರೆ. ಬೇರೆ ಯಾವ ಮತಗಳು ಇಂಥ ಅಕ್ಯುರಸಿ ಮೇಂಟೈನ್ ಮಾಡೋಕ್ಕೆ ಹೋಗೋದಿಲ್ಲ, ತಾರ್ಕಿಕ ಮಾಡೋಕ್ಕೆ ಹೋಗ್ತಾರೆ, ಅದು ವೇಸ್ಟ್ ಮಾಡ್ತಾರೆ. ಅದು ಮುಖ್ಯ. ಏಕೇ ಬೃಹತೆ ಸಂಸರ್ಗಾಭಾವೋ ಅನ್ಯೋನ್ಯಾಭಾವಸ್ಥೆತಿ ದ್ವಿಧ ಏವಾಭಾವ ಇತಿ. ಆಚಾರ ಮೂರು ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಏನು ಅಂದರೆ, ಕೆಲವರು ಮೂರಾಭಾವಲ್ಲಿ ಎರಡೇ ಅಂತ ಹೇಳೋಕ್ಕೆ ಜನರಿದ್ದಾರೆ. ಸಂಸರ್ಗಾಭಾವ ಅನ್ಯೋನ್ಯಾಭಾವ ಚ ಇತಿ ದ್ವಿಧ ಏವ ಅಭಾವ ಇತಿ. ಸಂಸರ್ಗಾಭಾವ ಅಂತ ಒಂದಿದೆ, ಅನ್ಯೋನ್ಯಾಭಾವ ಅಂತ ಒಂದಿದೆ. ಈ ಪ್ರಾಗ್ ಪ್ರಧ್ವಂಸ ಅಂತ ಇಲ್ಲೇ ಇಲ್ಲ ಅಂತ ಒಬ್ಬನ ತೆಗೆದ, ಅದನ್ನು ಖಂಡನೆ ಮಾಡಬೇಕೀಗ. ಅನ್ಯೇತು ಇನ್ನು ಕೆಲವರಿದ್ದಾರೆ, ಪ್ರಾಕ್ ಪ್ರಧ್ವಂಸ ಅತ್ಯಂತ ಅನ್ಯೋನ್ಯಾಭಾವಾತ್ಮ ಚತುರ್ವಿಧ ಇತಿ. ಇನ್ನೂ ಕೆಲವರಿದ್ದಾರೆ, ಪ್ರಾಗಭಾವ, ಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವ ಅಂತ ನಾಲ್ಕಿದೆ ಅಂತ ಹೇಳಿದೆ. ಒಬ್ರು ಎರಡು ಮಾಡಿದ, ಒಬ್ರು ನಾಲ್ಕು ಮಾಡಿದ. ಪ್ರಮಾಣದಲ್ಲಿ ಹಾಗೇನೆ, ಪ್ರತ್ಯಕ್ಷ ಅನುಮಾನ ಆಗಮ ಅಂತ ನಾವು ಹೇಳಿದರೆ, ಪ್ರತ್ಯಕ್ಷ ಒಂದೇ ಅಂತ ಚಾರ್ವಾಕರು, ಗೊತ್ತಾಯ್ತಾ? ಪ್ರತ್ಯಕ್ಷ ಅನುಮಾನ ಒಂದೇ ಅಂತ ಇನ್ನೂ ಕೆಲವರು, ಪ್ರತ್ಯಕ್ಷ ಅನುಮಾನ ಆಗಮ ಅರ್ಥಾಪತ್ತಿ ಇನ್ನೂ ಜಾಸ್ತಿ ಅಂತ ಕೆಲವರು. ಅದೆಲ್ಲ ಸರಿಯಲ್ಲ, ಎಷ್ಟಕ್ಕೆ ಬರುತ್ತೆ ಸಾಕು ನಮಗೆ? ಮೂರು, ಪ್ರತ್ಯಕ್ಷ ಅನುಮಾನ ಆಗಮ. ಅದೇ ರೀತಿಯಲ್ಲಿ ಈ ಎರಡು ಅಭಾವ ಅಂದರೂ ಸರಿಯಲ್ಲ, ನಾಲ್ಕು ಅಭಾವ ಅಂದರೂ ಸರಿಯಲ್ಲ, ಎಷ್ಟು ಹೇಳಬೇಕು? ಮೂರೇ ಅಂತಲೇ ಹೇಳಬೇಕು. ತದುಪಾಯ ಇದಕ್ಕಿಂತ ಕಡಿಮೆ ಮಾಡಿದರೆ ತಪ್ಪಾಗುತ್ತೆ, ಹೆಚ್ಚು ಮಾಡೋದು ಅನ್ನೆಸ್ಸರಿ. ಕಡಿಮೆ ಮಾಡೋದು ತಪ್ಪು, ಹೆಚ್ಚು ಮಾಡೋದು ಅನ್ನೆಸ್ಸರಿ. ಆದರೆ ಎಂತ ಕರೆ, ಕರೆಕ್ಟ್ ಪ್ಯಾಕಿಂಗ್ ಅಂತ ಹಾಕಿರಬೇಕು. ತದುಭಯಂ ನಿರಾಕರ್ತು ಮಿತ್ಯತೆ ಇತ್ಯುಕ್ತ, ಇದರ ಉಪಯೋಗ ಯಾವಾಗ ಆಗುತ್ತೆ ಗೊತ್ತಾ? ಯಾವ್ದಾದ್ರು ಫ್ಲೈಟಲ್ಲಿ ಹೋಗ್ತೀರಿ, ಪ್ಲಸ್ ಒನ್ ಲಗೇಜ್ ಅಲೋಡ್ ಅಂತ ತಕ್ಷಣ ಏನು ಮಾಡ್ತಾನ? ಆಗ ಒಂದು ಮೂರಾಕ್ ಮಾಡಿಬಿಟ್ರೆ ನಂಬರ್ನೇ ಹೊರಟ್ಬಿಡುತ್ತೆ, ಒಂದು ಮಾಡ್ಕೊಂಡಾಗ ಏನಾಯ್ತು? ಕಾಂಪ್ಯಾಕ್ಟ್ ಆಗಿಬಿಡುತ್ತೆ. ಅರ್ಥ ಆಯ್ತು? ಕೆಲವರಿಗೆ ಎರಡೋ ಎರಡೋ ಒಂದೇ, ಸದಾಭಾವ ಇದು ಕೊಟ್ಟು ಅತ್ಯಂತ ಅಭಾವ, ಎರಡು ಪ್ರತ್ಯೇಕ ಅಲ್ಲ, ಅದು ಹೆಸರು, ಬೇರೆ ಹೆಸರು. ಅದಕ್ಕೆ ಹೇಳಿದರು ಸದಾಭಾವ ಅದನ್ನ ಬೂರು ಬೂರದ ಜೊತೆಗೆ ಇನ್ಯಾವುದು ಸೇರಿಸ್ಬೇಕಾದ ಕಾರಣ ಇಲ್ಲ. ಸದಾಭಾವ ಇದ್ಬಿಟ್ಟು ಅತ್ಯಂತ ಅಭಾವ, ಹೆಸರು ಬೇರೆ ಮಾಡಿಕೊ, ಏನು ತೊಂದರೆ ಇಲ್ಲ ನಮಗೆ. ಅದು ವಸ್ತು ಒಂದೊಂದು ಆ್ಯಡ್ ಮಾಡಬೇಡ ಅನ್ಯಸ್ತರಿಗೆ. ಭಾವೋ ಹಿ ಭೇದ ಏವ ಆಗಿ ಹೇಳ್ತಾರೆ. ಅನ್ಯೋನ್ಯ ಅಭಾವ ಯಾತಕ್ಕೆ ನಾವು ಸೇರಿಸೋದಿಲ್ಲ ಅಂದರೆ ಅದು ಪ್ರತ್ಯೇಕ ಅಭಾವ ಅಲ್ಲ, ಅದು ಯಾವುದ್ರಲ್ಲಿ ಸೇರುತ್ತದೋ ಭೇದದಲ್ಲಿ ಸೇರುತ್ತೆ. ಭೇದ ಅಂದ್ರೆ ಒಂದೇ, ಅನ್ಯೋನ್ಯ ಅಭಾವ ಅಂದ್ರೂ ಒಂದೇ. ಅಭಾವ ಲೆಕ್ಕಕ್ಕೆ ಬರೋದಿಲ್ಲ ಅದು, ಅರ್ಥ ಆಯ್ತಾ? ಅಭಾವದ ಲೆಕ್ಕಕ್ಕೆ ಬರೋದಿಲ್ಲ ಅಂದ್ರಂತಾಗೇನೆ ಧ್ವಂಸ ಅನ್ಯೋನ್ಯ ಅಭಾವ ಅಂತ ಇಲ್ಲೇ ಇಲ್ಲ. ನಾಲ್ಕನೇ ಅಭಾವ ಸುಳ್ಳೇ ಸುಳ್ಳು, ಎರಡು ಅಭಾವ ಮಾಡಿದ್ರೆ ಕೆಲವು ಬಿಟ್ಟು ಹೋಗುತ್ತೆ, ಆದ್ದರಿಂದ ಮೂರನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಅಂತ ತತ್ವ ವಿವೇಕದಲ್ಲಿ ಮೇನ್ ತೋರಿಸ್ತಾರೆ, ಗೊತ್ತಾಯ್ತಾ? ಭಾವಾಭಾವ ಸ್ವರೂಪತ್ವ ನಾ ಅನ್ಯೋನ್ಯಾಭಾವತ ಪೃಥಕ್, ತತ್ವ ವಿವೇಕದಲ್ಲಿ ಆ ಮಾತು ಬರುತ್ತೆ. ಆದ್ದರಿಂದ ಇಷ್ಟು ಇದ್ಕೊಂಡು ತಿಳ್ಕೊಂಡಿರ್ಬೇಕು ಅನ್ಯೋನ್ಯಾಭಾವ ಅಂದರೆ ಏನು, ಅದು ಯಾತಕ್ಕೆ ಪ್ರತ್ಯೇಕ ಅಲ್ಲ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಆದ್ದರಿಂದ ನೆನಪಿದ್ದರೆ ಸಾಕು, ಅವ್ರು ರಿವಿಷನ್ ಕೊಡೋದಾಗತ್ತೆ. ಇದೆಲ್ಲ ಕೇಳಿ ತತ್ವ ಸಂಖ್ಯೆಯನ್ನು ಕೇಳಿದ ಮೇಲೆ ಪ್ರಶ್ನೆ ಕೇಳ್ಬೋದು, ಅಭಾವಗಳು ಎಷ್ಟು ಅಷ್ಟೇ ಸಿಂಪಲ್ ಪ್ರಶ್ನೆ. ಏನು ಹೇಳಬೇಕಾಗ, ಅದು ಗೊತ್ತಿಲ್ಲ ಅಂದ್ರೆ ಅಭಾವದ ಅಭಾವ ಆಯ್ತು ಅಷ್ಟೇ. ಅಭಾವ ಜ್ಞಾನಕ್ಕೆ ನಮಗೆ ಅಭಾವ ಆಯಿತು ಅಂತ ಉಪಯೋಗ ಇಲ್ಲ ಅದಕ್ಕೆ. ಅದಕ್ಕೆ ಅತ್ಯಂತ ಅಭಾವ, ಜ್ಞಾನ ಬಂದಿದ್ದೆ ಅತ್ಯಂತ ಅಭಾವ ಆಗಿಬಿಡುತ್ತೆ, ಹಾಗಾಗಬಾರದು. ಕಾರ್ಯಕಾರಣ ಯೋಹೋ ಸಂಸರ್ಗಸ್ಯ ಅನ್ಯತ್ರ ನಿರಾಕೃತತ್ವೇನ ಪ್ರಾಗಭಾವ ಪ್ರಧ್ವಂಸಾಭಾವ ಯೋಹೋ ಸಂಸರ್ಗಾಭಾವತ್ವ ಅನುಪಪತ್ತಿಶ್ಚೈತಿ. ಕಾರ್ಯ ಮತ್ತು ಕಾರಣಗಳಿಗೆ ಸಂಸರ್ಗ ಇಲ್ಲ ಅಂತ ಬೇರೆ ಕಡೆ ನಿರಾಕರಣೆ ಮಾಡಿರೋದ್ರಿಂದ ಪ್ರಾಗಭಾವ ಪ್ರಧ್ವಂಸಾಭಾವ ಅನ್ನೋ ಪದನ ತಾವು ಹೇಳಬೇಕೇ ಹೊರತು ಸಂಸರ್ಗಾಭಾವತ್ವದಲ್ಲಿ ಸೇರಿಸಕ್ಕೆ ಬರೋದಿಲ್ಲ ಅಂತ ಕರೆದು. ಅಂದ್ರೆ ಏನು ಹೇಳ್ತಾನೆ ಗೊತ್ತೋ ಅವನು, ಈ ಘಟ ಇಲ್ಲ, ಘಟದ ಪ್ರಾಗಭಾವ ಇತ್ತು ಈವರೆಗೂ ಅಂತ ಹೇಳಪ್ಪ ಅಂದರೆ ಹೇಳೋದಿಲ್ಲ ಅಂತಾನು. ಘಟ ಬಂದ ತಕ್ಷಣ ಘಟದ ಪ್ರಾಗಭಾವ ಹೋಯಿತು ಅಂತ ನಾನು ಕರೆಯೋದಿಲ್ಲ, ಘಟದ ಪ್ರಾಕ್ ಸಂಸರ್ಗಾಭಾವ ಹೋಯಿತು ಅಂತ ಕರೀತೇನೆ ಅಂತ ಹೇಳಿ. ಆ ವಸ್ತುನೇ ಇಲ್ಲ, ಸಂಸರ್ಗ ಹೋಗೋದು ಏನು ಬಂದ ಅದಕ್ಕೀಗ? ಇವೆರಡು ಜೊತೆಗಿದ್ದ ಇಲ್ಲದಿಲ್ಲ ಅಂದರೆ ಸಂಸರ್ಗ ಅಂತ ಕರಿಬೋದು. ವಸ್ತು ಕ್ರಿಯೇಟೇ ಆಗಿಲ್ಲ. ಯಾವಾಗ ಇಬ್ಬರು ಜೊತೆ ಸೇರಿದ್ರು ಅಂದರೆ ಇದ್ರೆ ಯಾವಾಗ ಅಂತ ಕೇಳ್ತಾನೆ. ಹೌದು ತಾನೆ, ಅದು ಅಂದೇ ಸರಿ ಜಾಸ್ತಿ ಮಾಡ್ತಾನೆ, ಸಂಸರ್ಗಾಭಾವ ಒಂದು ಕ್ರಿಯೇಟ್ ಮಾಡ್ತಾನೆ. ನೋಡಿ ಯಾಕೆ ಹೇಳ್ತಾನೆ ಗೊತ್ತಾ? ಕಾರ್ಯ ಮತ್ತು ಕಾರಣ, ಮಣ್ಣು ಕಾರಣ, ಗಡಿಗೆ ಕಾರ್ಯ, ಇವೆರಡಕ್ಕೂ ಸಂಸರ್ಗ ಇದ್ದಿಲ್ಲ ಅಂತ ಹೇಳ್ತೇನೆ ಅಂತ ಕೇಳಿದರೆ ಸಂಸರ್ಗ ಇಲ್ಲ ಅಂತ ಹೇಳುವ, ಅದೇ ಟ್ರಾನ್ಸ್ಫರ್ ಆಗುತ್ತೆ. ಹಾಲಿಗೂ ಮೊಸರಿಗೂ ಸಂಸರ್ಗ ಇಲ್ಲ ಅಂತಾರ? ಹಾಲು ಏನಾಗುತ್ತೆ ಮೊಸರು? ಟ್ರಾನ್ಸ್ಫರ್ ಆಗುತ್ತೆ, ಸಂಸರ್ಗ ಅಲ್ಲ ಅದು, ಟೋಟಲಿ ರೂಪಾಂತರ. ಅದು ಸಂಸರ್ಗ ಅಂತ ಕರಿಬಾರ್ದು. ಎರಡು ವ್ಯಕ್ತಿಗಳು ಒಂದಕ್ಕೊಂದು ಸೇರಿದಾಗ ಏನಾಗುತ್ತೆ ಅದು? ಅದು ಸಂಸರ್ಗ. ಒಂದು ವಸ್ತು ಟೋಟಲಿ ಟ್ರಾನ್ಸ್ಫರ್ ಆದ ಸಂಸರ್ಗ ಅಂತ ಕರೀತಾರ? ಆ ಕರಿಬಾರ್ದು ಅಂತೇಳಿ. ಅಂದ್ರೆ ಎಷ್ಟು ಇದು ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಇಷ್ಟು ತಪ್ಪು ಕಲ್ಪನೆಗಳ ಮಧ್ಯೆ ಬದುಕಿದ್ರು ಜನ. ಸಂಸರ್ಗಾಭಾವತ್ವ ಅನುಪತ್ತೇಶ್ಚೈತಿ. ಇದನ್ನು ಯಾತಕ್ಕೆ ಇದನ್ನು ಆಚಾರ ಹೇಳ್ತಿದ್ದಾರೆ ಅಂದರೆ ಕಣ್ಣಿ ಕಾಣ್ತಕ್ಕಂಥ ಲೌಕಿಕ ವ್ಯವಹಾರದೊಳಗೆ ಎಷ್ಟು ತಪ್ಪು ಮಾಡ್ತಾರೆ ಇವರು. ಇದು ಅತೀಂದ್ರಿಯ ಪದಾರ್ಥ, ದೇವರ ಬಗ್ಗೆ ಧರ್ಮದ ಬಗ್ಗೆ ಏನು ಹೇಳ್ತಾರೆ ಜನಗಳು? ಅದು ಸರಿಯಾಗಿ ಹಗಲಲ್ಲೇ ಕಾಣದೆ ಅದು ರಾತ್ರಿ ಕಾಣುತ್ತೆ ಅಂತಾರೆ, ಗೊತ್ತಾಯ್ತಾ? ಹಗಲೇ ಸರಿ ಕಣ್ಣು ಕಾಣೋದಿಲ್ಲ, ರಾತ್ರಿ ಏನು ಕಾಣುತ್ತೆ ಅವನಿಗೆ? ಪರಮಾತ್ಮ ಎಲ್ಲರ ಪಾಲಿಗೆ ಹಾಗಿದ್ದಾನೆ, ಯಾನಿಶಾ ಸರ್ವಭೂತಾನ, ಅತಿ ಸೂಕ್ಷ್ಮ ಪರಮಾತ್ಮ, ಸ್ಥೂಲ ವಸ್ತುವೇ ಕಾಣದೇ ಇದ್ದವನಿಗೆ ಆನೇನೇ ಕಾಣದೇ ಅವನು ಇರುವೆ ಕಾಣುತ್ತೆ ಅಂತಾರಲ್ಲ, ಹಾಗೆ ಆನೇನೇ ಕಾಣದೇ ಇರುವೆ ಕಣ್ಣಿಗೆ ಕಾಣುತ್ತಾ? ಆ ಥರ ಬ್ರಹ್ಮ ಭಾರಿ ಸೂಕ್ಷ್ಮ ಅಣೋರಣೀಯ. ಇವು ಕಣ್ಣಿಗೆ ಕಾಣತಕ್ಕಂತಹ ನಿತ್ಯ ಅನುಭವಕ್ಕೆ ಬರತಕ್ಕಂಥ ವಿಸ್ತು ವಿಚಾರಗಳಲ್ಲೇ ಅವ್ರು ಏನು ಮಾಡಿದ್ದಾರೆ? ತಪ್ಪು ತಿಳ್ಕೊಂಡಿದ್ದಾರೆ. ಇದನ್ನು ಇನ್ನೊಂದು ಆಶ್ಚರ್ಯ, ಹೇಳಿದ ಮೇಲೆ ಬದಲಾಯಿಸ್ಕೊಂಡಿಲ್ಲ, ಕೆದರೆಲ್ಲ ಚೇಂಜ್ ಆಗಿಬಿಟ್ಟಿದ್ರು. ಅವರೆಲ್ಲ ಮತ್ತೆ ಈ ಗುಂಪು ಸೇರಿದವರು ಯಾರಾಗಿದ್ರು? ಪದ್ಮನಾಭತೀರ್ಥರೆಲ್ಲ ಈ ಪಕ್ಷದಲ್ಲಿ ಆಗಿದ್ರು, ಆದರೆ ಓದಿದ್ರು, ಇದನ್ನು ನಂಬಿಕೆ ಬಂದಿದ್ದೆಲ್ಲ ಓದಿದ್ರು. ಆಚಾರ್ಯ ಹೇಳಿದಷ್ಟು ಏನು ಮಾಡಿಕೊಟ್ರೆ ಚೇಂಜ್ ಆಗ್ತದೆ. ಹಾಗೆ ಇರೋದ್ರಿಂದ ರೆಸ್ಟೋರೆಂಟ್ ಇದ್ದಾರಲ್ಲ ಆ ರೀತಿ. ಭಾವಂ ವಿಭಜ್ಯ ದರ್ಶಯತಿ ಚೇತನ ಚೇತನತ್ವೇನ ಭಾವೋಪಿ ದ್ವಿಧೋ ಮತಃ. ಫಸ್ಟು ಸ್ವತಂತ್ರ ಅಸ್ವತಂತ್ರ, ಅಸ್ವತಂತ್ರದಲ್ಲಿ ಎರಡು ಭಾಗ ಭಾವಾಭಾವ, ಭಾವದಲ್ಲಿ ಎರಡು ಭಾಗ ಅಂತ ಹೇಳ್ತಾರೆ. ಅದೆಲ್ಲ ಮನೆ ಟ್ಯಾಬ್ಲೆಟ್ ಕಾರ ಹಾಕೋ ನೀವೇ ಪ್ರಯತ್ನ ಪಡಿ, ಅವಾಗ ಗೊತ್ತಾಗುತ್ತೆ. ಹಾಕಿದ್ದು ಓದಬೇಡಿ, ಹಾಕಿದ್ದು ಓದಿದ್ರೆ ಏನಾಗುತ್ತದ? ವರ್ಕ್ ಎಕ್ಸಾಂಪಲ್ಸ್ ಏನು ಜ್ಞಾನ ಬರೋದೇ ಇಲ್ಲ, ನೀವೇ ಸ್ವಂತ ಪ್ರಯತ್ನ ಪಡಬೇಕು. ಮನೆಯಲ್ಲಿ ಹೋಗಿ ಒಂದೊಂದೇ ಹಾಕಿ, ಇವತ್ತಾಗಿದ್ದು ಇಷ್ಟು ಸಾಕು, ಮುಂದಿನ ಹಾಕೋದು ಬೇಡ, ಮುಂದೆ ಬಂದೊಂದು ಮತ್ತೆ ಹಾಕಿ, ಅದು ಅವಾಗ ಕರೆಕ್ಟಾಗಿ ಇಷ್ಟು ಸ್ಟೈಲೇ ಆಗುತ್ತೆಲ್ಲ ನೋಡಿದ್ರು. ತತ್ವ ಸಂಖ್ಯಾನ ಮರಣ ಮಾಡಿದಾಗ ಆಗುತ್ತೆ ಪೂರ್ತಿಯಾಗಿ. ಇವತ್ತು ಹಾಕೋದು ಸುಲಭ, ಎರಡೇ ಲಿಸ್ಟ್ ಆದ್ದರಿಂದ ಸ್ವತಂತ್ರ ಅಸ್ವತಂತ್ರ, ಸ್ವತಂತ್ರ ವಿಷ್ಣು, ಅಸ್ವತಂತ್ರ ಎರಡು ಭಾಗ, ಅದ್ರ ಭಾವ ಅಭಾವ, ಅದರಲ್ಲಿ ಭಾವ ಮೂರು ವಿಧ ಅಷ್ಟಾಯ್ತು. ಈಗ ಅಭಾವ ಮೂರು ವಿಧ, ಈ ಭಾವದ ಬಗ್ಗೆ ಹೇಳ್ತಾರೆ. ಭಾವ ಏನಂತ ಅಂತ ಹೇಳಿದರೆ ವಿವಿಧೋ ಮತಃ, ಭಾವವು ಎರಡು ವಿಧವಾದದ್ದು. ಏನಂತ? ಚೇತನ ಅಚೇತನತ್ವೇನ, ಚೇತನತ್ವೇನ ಅಚೇತನತ್ವೇನ, ಚೇತನ ಎಂಬುದಾಗಿ ಅಚೇತನ ಎಂಬುದಾಗಿ, ಅಥವಾ ಚೇತನ ಮತ್ತು ಅಚೇತನ ಎಂಬುದಾಗಿ ಭಾವತತ್ವ ಅನ್ನೋದೇನಾಗಿದೆ? ಎರಡು ವಿಧವಾಗಿದೆ. ನ ಕೇವಲ ಅಭಾವೋ ಭೇದವಾನ್ ಕಿಂತು ಭಾವೋಪಿ ಇತ್ಯಪಿ ಶಬ್ದ ಭಾವೋಪಿ ಅಂತ ಹೇಳಿದ್ರಿಂದ ಅಭಾವ ಅಭಾವದಲ್ಲಿ ಹೇಗೆ ವಿಧ ಇದೆಯೋ ಭಾವದಲ್ಲೂ ಪ್ರಭೇದ ಇದೆ ಅಂತ ಅರ್ಥ. ಭಾವೋಪಿ ಅಂತ ಹೇಳಿದ್ರೆ ಕಥ ಅರ್ಥ. ಚೇತಯತಿ ಇದು ಚೇತನಃ ಅನೇವಂ ವಿಧೋ ಅಚೇತನಃ. ಚೇತನ ಅಂದ್ರೆ ಏನು ಮುಂದಿನ ಪ್ರಶ್ನೆ. ಚೇತನ ಶಬ್ದಕ್ಕೆ ನಾವು ಉಪಯೋಗಿಸ್ತೇವೆ ಚೇತನ ಅಂತ ಹೋಗ್ತಾನೆ, ಚೇತನ ಅಚೇತನ ಪದ ಉಪಯೋಗಿಸ್ಬಿಡ್ತೇವೆ ನಾವು. ಅದಕ್ಕೇನರ್ಥ? ಚೇತಯತಿ ಇತಿ ಚೇತನಃ, ಸ್ಥಿತಿ ಸಂಜ್ಞಾನೆ ಅಂತ ಧಾತು. ಸ್ಥಿತಿ ಸಂಜ್ಞಾನೆ ಅಂದರೆ ತಿಳುವಳಿಕೆ ಇರೋದು ಅಂತ ಅರ್ಥ. ತಿಳುವಳಿಕೆ ಇರೋದಕ್ಕೆ ಏನಂತ ಕರೀತಾರೆ? ಚೇತನ.
ಇವತ್ತು ಇದಕ್ಕೆಲ್ಲ ಆದ ಕಡೆ ಸರಿಯಿದ್ರೆ ಸರಿಯುತ್ತಾ ಇದು ಅದಕ್ಕೆ ಅರ್ಥನೇ ಆಗಲ್ಲ. ಜಡ ಜ್ಞಾನ, ಜಡಕ್ಕೇನಿಲ್ಲ, ಜ್ಞಾನ ಇಲ್ಲ, ಇಚ್ಛಾ ಇಲ್ಲ, ಕ್ರಿಯಾ ಇಲ್ಲ. ಜ್ಞಾನ ಇಚ್ಛಾ ಕ್ರಿಯೆ ಮೂರು ಇಲ್ಲದ ಏನದು? ಜಡ ಪದಾರ್ಥ. ಚೇತನಿಗೆ ಏನಿದೆ? ಜ್ಞಾನ ಇದೆ, ಮೂಲತಃ ಜ್ಞಾನ ಇದೆ. ಜ್ಞಾನವನ್ನು ಇಚ್ಛದ ಪ್ರಶ್ನೆ, ಅದು ಬೇಕಂತಾರೆ ಯಾರು, ಅದೇನು ಫಸ್ಟು ಅಂತ ಹೇಳಿ ಕೇಳ್ತಾರೆ. ಏನಂದ್ರೆ ಅದಕ್ಕೆ ಜ್ಞಾನ ಬರಬೇಕು, ಆಮೇಲೆ ಏನಾಗುತ್ತೆ? ಆಮೇಲೆ ಇಚ್ಛಾ, ಆಮೇಲೆ ಕ್ರಿಯಾ, ಅದು ಕ್ರಮ. ಚೇತನಕ್ಕೆ ಅಚೇತನಕ್ಕೇನಿಲ್ಲ, ಜ್ಞಾನ ಏನಿಲ್ಲ. ಚೇತನಕ್ಕೇನಿದೆ? ಜ್ಞಾನ ಇದೆ. ಚೇತ ಇತಿ ಇತಿ ಚೇತನ. ಹಾ, ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಬಿದ್ದು ಬಿಡ್ತಾರೆ ಒಂದು ಕಡೆಗೆ, ಅಳ್ಳಕ್ಕೆ ಶುರು ಮಾಡ್ತಾರೆ. ಯಾರಾದ್ರು ಒದ್ದು ಬಿಡು ಬಿಡಿಸ್ತಾರಲ್ಲ ಅದಕ್ಕೆ, ಜೋರ ಕಾಲು ತೊಳಿದ್ರು, ಜೋರ ಒದಿತಾರೆ ಕಾಲಿಗೆ, ಇದು ಸ್ವಲ್ಪ ನೋವು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೆ. ಹೋಗ್ತಾನೆ, ಸಮಾಧಾನ, ಏನು ಒದ್ದು ಬಿಟ್ಟೆ ಅದಕ್ಕೆ ಅರ್ಥ ಆಯ್ತು ಈ ಮಧ್ಯೆ, ಅದಕ್ಕೆ ಏನು ಇಲ್ಲೇ ಇಲ್ಲ. ಆ ರೀತಿ ಆಗುತ್ತೆ. ಚೇತ ಇತಿ ಇತಿ ಚೇತನ. ಸಸ್ಯ ಚೇತ ಜೀವ ಇದೆ ಸಸ್ಯಕ್ಕೆ, ಇದು ಬೆಳೀತಾ ಇರಲಿಲ್ಲ, ಅದು ಇದು ಬೆಳೆಯಲಿ, ಇದು ಡೆಡ್, ಇದು ಇದು ಸ್ವಲ್ಪ ದೊಡ್ಡ ಟೇಬಲ್ ಆಗ್ಬಿಟ್ರೆ ಕಷ್ಟ ಆಗ್ತಿತ್ತು. ಹೋಗ್ತಾರೆ, ಅದಾಗೋದಿಲ್ಲ, ಯಾಕೆ ಲೈಫ್ ಇಲ್ಲ ಇದಕ್ಕೆ, ಅದಕ್ಕೆ ಲೈಫ್ ಇದೆ. ಅದಕ್ಕೆ ಅದು ಯಾವ ಡೆಡ್ ಅಂತ ಕರಿತೀವಿ ನಾವು ಅದನ್ನು? ಹೇಗೆ ಮನುಷ್ಯನ ದೇಹದಲ್ಲಿ ಲೈಫ್ ಇದೆ, ಓಡಾಡ್ತಾನೆ, ಲೈಫ್ ಒಂದು ಬಾಡಿ ಅಷ್ಟೇ. ಬಾಡಿ ಎಂಬುದು ಜಡ, ದೆನ್ ಬಾಡಿ ಎಂಬುದು ಜಡ, ಒಳಗೆ ಜೀವ ಇತ್ತ, ಅದಕ್ಕೆ ಓಡಾಡ್ತಿತ್ತು ಅಷ್ಟೇ. ಸಸ್ಯನೂ ಹಾಗೇನೆ, ಎಲ್ಲಿವರೆಗೂ ಬೆಳವಣಿಗೆ ಇತ್ಯಾದಿ ಕಾಣ್ತೇವೆ ಏನಿದೆ ಅಂತ ಅರ್ಥದೊಳಗೆ ಜೀವ ಇದೆ. ಯಾವಾಗ ಬೆಳವಣಿಗೆ ನಿಂತೋಯ್ತು ಏನಂತ ಕರಿತೇವೆ ಅದನ್ನು? ಡೆಡ್ ಅಂತ ಕರಿತೇವೆ. ಅದ್ರ ಸಸ್ಯಕ್ಕೂ ಏನಿದೆ? ಚೇತನ ಇದೆ. ಕ್ರಿಯೆ ಯಾವ ಎಂಥ ಕ್ರಿಯೆ? ಇನ್ನೊಬ್ರು ಮಾಡಿಸಿದ್ರೆ ಕ್ರಿಯೆ ಮಾಡಿ, ಸ್ವಂತ ಕ್ರಿಯೆ ಇಲ್ಲ ಅದಕ್ಕೆ. ಫಿಸಿಕ್ಸ್ ಹೇಳೋದು ಹಾಗೇನೆ, ಸ್ವಂತ ಕ್ರಿಯೆ ಇಲ್ಲ ಅಚೇತನಕ್ಕೆ. ಆದರೆ ಕ್ರಿಯೆ ಆಶ್ರಯ ಆಗೋ ಶಕ್ತಿ ಇದೆ ಅಷ್ಟೇ. ಜ್ಞಾನ ಮತ್ತು ಇಚ್ಛೆ ಮಾತ್ರ ಇದೆ, ಯಾವ ಕಾಲಕ್ಕೂ ಇಲ್ಲ. ತಿಳುವೆ ಅದು ತಿಳುವಿಕೆ, ಅಯ್ಯೋ ಫಸ್ಟ್ ಕ್ಲಾಸ್ ಇಡ್ತಾರೆ. ಅದು ನೀರು ಹಾಕ್ಲಿಕ್ಕೆ ಹೋದಾಗ ಏನು ಮಾಡುತ್ತಂತದು? ರೆಸ್ಪಾಂಡ್ ಮಾಡುತ್ತಂತೆ. ಆಮೇಲೆ ಕಡಿಲಕ್ಕೆ ಹೋದಾಗ ಏನು ಮಾಡುತ್ತಂತೆ? ಬುದುಕೊಂಡ್ಬಿಡುತ್ತೆ. ಅದನ್ನು ನಮ್ಮ ಕಡೆ ನಾವೇ ಬೇರೆ ಯೋಚನೆ ಮಾಡ್ತಿದ್ವಿ, ಗೊತ್ತಾಗೋದಿಲ್ಲ ಅಷ್ಟೇ. ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಹೇಗೆ ಪ್ರಾಣಿಗಳನ್ನ ಹೊಡಿಲಕ್ಕೆ ಹೋದಾಗ ಅವ್ರು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಹಾಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೂಕ್ಷ್ಮ ದೃಷ್ಟಿ ಬೇಕು, ಸೂಕ್ಷ್ಮ ದೃಷ್ಟಿ ಬೇಕದು. ಆ ರೀತಿ ಅದಂತೂ ಕ್ಲಿಯರ್ ಆಗಿ ತೋರಿಸುತ್ತೆ. ಬಟ್ ಎಲ್ಲ ಪದಗಳು ಹಾಗೇನೆ, ಅದು ಇದು ವಿಸಿಬಲ್ಲು, ಸ್ವಲ್ಪ ಸೂಕ್ಷ್ಮ ಅಷ್ಟೇ ಹೊರತು ಎಲ್ಲ ರೆಸ್ಪಾಂಡ್ ಮಾಡೇ ಮಾಡುತ್ತೆ ಅಂತ ಹೇಳ್ತಾರೆ. ಅಚ್ಚ ಅನ್ವಯ ಕೇಂದ್ರ ಬರೀತಾರೆ ಅದನ್ನೆಲ್ಲ ಕೂಡ. ಯಾವುದು? ಒಂದು ನಿಮಿಷ, ಯಾವುದು? ಅದನ್ನ ಅದ್ರ ಸನ್ನಿಧಾನ ಇದೆ, ಬೆಳೆದಿದೆ ಅಂತ ಅರ್ಥ. ಬೆಳೀತು ಅಂತ ಹೇಳ್ಬೇಕಾದ್ರೆ ಶಿಲೆ ಬೆಳೆದಿದ್ದಲ್ಲ, ಅದು ಸನ್ನಿಧಾನ ಇದ್ದಿದ್ದಕ್ಕೆ. ಶಿಲೆಯನ್ನು ಎರಡಿದೆ ಈಗ, ಡೆಡ್ ಅಂಡ್ ಲೈಫ್ ಸ್ಟೋನ್ ಅಂತ ಹೇಳಿ. ಲೈಫ್ ಸ್ಟೋನ್ ಬೆಳೆಯುತ್ತೆ, ಡೆಡ್ ಸ್ಟೋನ್ ಬೆಳೆಯೋದಿಲ್ಲ. ಅರ್ಥ ಆಯ್ತಾ? ಈಗ ಲೈಫ್ ಇದೆ, ಸನ್ನಿಧಾನ ಇದ್ದಿದ್ದಕ್ಕೆ ಬೆಳೀತು ಅಂತ, ಅದು ತಪ್ಪಲ್ಲ. ಅದು ಸನ್ನಿಧಾನ ಇದ್ದವರು ಬೆಳೆಯೋದಿಲ್ಲ, ಅದು ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮಾತು ತೋರಿಸ್ತಾರೆ ಅಷ್ಟೇ. ಕೆಲವು ಕಡೆ ಹೇಳಿದ್ರೆ ಸನ್ನಿಧಾನ ಇದೆ ಅಂತ ಅಷ್ಟೇ. ಸನ್ನಿಧಾನಕ್ಕೆ ಜ್ಯೋತಕ್ಕಾದ ಆಕ್ಚುಲಿ ಚೇತನ ಒಪ್ಕೊಂಡಾಗಾಯ್ತಲ್ಲ, ಈಗ ಸನ್ನಿಧಾನದ ಬೆಳೀತು ಅಂದಮೇಲೆ ಬೆಳೆದು ಚೇತನ ಆಯ್ತಾ ಹೊರತು ಜಡ ಆಗಲಿಲ್ಲ. ಇವತ್ತು ದೇಹ ಬೆಳೆಯುತ್ತೆ, ದೇಹ ಆ್ಯಕ್ಚುಲಿ ಜಡ, ಯಾತಕ್ಕೆ ಬೆಳೀತದ? ಒಳ್ಳೆ ಚೇತನ ಇದ್ದರಿಂದ ಬೆಳೀತು. ಬರೀ ದೇಹ ಡೆಡ್ ಬಾಡಿ ಬೆಳೆಯೋದಿಲ್ಲ, ಡೆಡ್ ಬಾಡಿ ಬೆಳೆಯೋದಿಲ್ಲ, ಯಾಕೆ ಲೈವ್ ಬಾಡಿ ಯಾತಕ್ಕೆ ಬೆಳೆಯುತ್ತೆ ಅಂತ ಕೇಳಿದ್ರೆ ಚೇತನ ಇದೆ. ಅರ್ಥ ಆಯ್ತಾ? ಅದೇ ರೀತಿನೇ ಯಾವ ಪ್ರತಿಭೆಯ ಸನ್ನಿಧಾನ ಇರುತ್ತೋ ಅದೇನಾಗ್ಬೋದು? ಅದು ದೊಡ್ಡದಾಗ್ಬೋದು ಅಷ್ಟೇ. ಸೊ ಯಥಾ ಪ್ರಕಾರ ಯಾವುದಕ್ಕೆ ಬಂತದ್ದು? ಚೇತನಕ್ಕೆ ಹೊರತು ಬರಲಿಲ್ಲ ಅಚೇತನಕ್ಕೆ. ಅದು ಯಾತಕ್ಕೆ? ಆ ಚೇತನದ ಅಂಶ ಅಲ್ಲ, ಅದು ಚೇತನ ಅಂಶ ಅಲ್ಲ, ಜಡದ ಅಂಶನೇ ಅದೆಲ್ಲ ಕೂಡ. ಡೆಡ್ ಬಾಡಿ ಕೂದಲು ಬೆಳೆಯೋದು, ಉಗುರು ಬೆಳೆಯೋದಲ್ಲಿ ಯಾತಕ್ಕೆ ಸೇರ್ಕೊಂಡಿದೆ ಅಂತ ಕೇಳಿದ್ರೆ, ಜಡದಿಂದ ಕೆಲವು ಪದಾರ್ಥ ವೇಸ್ಟ್ ಬಂದರೆ ಹಾಗೂ ಹಾಗೆ. ಇದಕ್ಕೆ ಲೈಫ್ ಇರೋ ಲಕ್ಷಣ ಅಲ್ಲ ಅದೆಲ್ಲ ಕೂಡ. ಉದಾಹರಣೆಗೆ ಇನ್ನೂ ಬಿಟ್ಬಿಡಿ, ಸಿಂಪಲ್ ತಗೊಂಡು, ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗೋದು ಏನದು? ಬೆಳವಣಿಗೆ ಅಲ್ಲ, ಅದು ಡಿಸ್ಟ್ರಕ್ಷನ್. ಅದು ಅರ್ಥ ಆಯ್ತಾ? ಅದು ಇದು ಆ ಭಾಗಕ್ಕೆ ಸೇರಿದ್ದೆ ಅಷ್ಟೇ. ಈ ಕೂದಲಾಗಲಿ ನಖಗಳಾಗಲಿ ಏನದು ನಾವು ಯಾತಕ್ಕೆ ಕಟ್ ಮಾಡ್ತೇವೆ ಅಂದರೆ ಹಾಗೆ ಇದ್ರೆ ದೇಹ ತೊಂದರೆ ಉಂಟು ಅದರಿಂದ. ಅದು ಅಂತ ಡಿಕಂಪೋಸಿಷನ್ ಫಾರಮ್ ಅದು. ಅರ್ಥ ಆಯ್ತಾ? ಡಿಕಂಪೋಸ್ ಆಗ್ತಿರುತ್ತೆ ಅಂತ ಅರ್ಥ. ಕೂದಲು ಬೆಳೆಯುತ್ತೆ, ಉಗುರು ಬೆಳೆಯುತ್ತೆ, ಏನರ್ಥ ಅದಕ್ಕೆ? ಡಿಕಂಪೋಸ್ ಪ್ರೋಸೆಸ್ ನಡೀತಾ ಇದೆ ಅಂತ ಅರ್ಥ. ಇಲ್ಲ ಕಟ್ ಮಾಡೋದ್ರೆ ಸಿಟ್ಟಿವಿ, ನಾವು ಕೈಯಾಗಿ ಕಟ್ ಮಾಡಲ್ಲ ಇದು, ಇನ್ನು ಇಲ್ಲಿ ಕಡೆಯಾಗಿ ಕಟ್ ಮಾಡ್ತೀವಿ ನಾವೀಗ. ಇದು ಡಿಕಂಪೋಸ್, ಇದು ಅನ್ವಾಂಟೆಡ್ ಥಿಂಗ್, ಇದು ಹಾಗಲ್ಲ, ಬೇಕಿದೆ ನಮಗೆ. ಅದರಿಂದ ಡೆಡ್ ಬಾಡಿಯಲ್ಲಿ ಬೆಳೀತಿರೋದು ಯಾವುದೀಗ? ಕೊಳೆಯೋದೊಂಬುದು ಪ್ರೋಸೆಸ್ ಕರಿತೀವಿ ನಾವೀಗ. ಕೊಳೆಯೋದೊಂಬುದು ಲೈಫ್ ಒಂದೇ ಕೊಳೆಯೋಕ್ಕೆ ಶುರುವಾಗೋದು, ಮೊದಲು ಕೊಳೆಯೋದಿಲ್ಲ. ಡಿಕಂಪೋಸಿಷನ್ ಸ್ಟೇಜ್ ಎಂಬುದು ಏನಲ್ಲ, ಅದು ಬೆಳವಣಿಗೆ ಅಲ್ಲ. ಆದ್ರಿಂದನೇ ಅದು ಈ ಎಕ್ಸಾಂಪಲ್ ತೊಳಕ್ ಬರಲ್ಲ ಅದನ್ನು. ಪಾಸಿಟಿವ್ ಗ್ರೋತ್ ಯಾರು ಇದ್ರೆ ಏನಿರ್ಬೇಕು? ಅಲ್ಲಿ ಚೇತನ ಇರಲೇಬೇಕು. ಚೇತನಾ ಚೇತನತ್ವೇನ ಭಾವೋಪಿ ದ್ವಿಧೋ ಮತ. ಅದು ಒಳ್ಳೆ ಪ್ರಶ್ನೆ. ಅದು ಡಿಕಂಪೋಸ್ ಆಗೋದು ಚೇಂಜ್ ಆಯ್ತಲ್ಲ ಅಂತ ಕೇಳುತ್ತೇವೆ. ಚೇಂಜ್ ಹೇಳ್ತಿರೋದು ಬೇರೆ, ಗ್ರೋತ್ ಹೇಳೋದು ಬೇರೆ. ಚೇಂಜ್ ಡಿಫ್ರೆಂಟ್ ಫ್ರಮ್ ಗ್ರೋತ್, ಗೊತ್ತಾಯ್ತು. ಗ್ರೋತ್ ಅಲ್ಲ ಬಗ್ಗೆ ಯಾವಾಗ ಏನಿರ್ಬೇಕಲ್ಲಿ? ಚೇತನ ಇರಲೇಬೇಕು. ಅರ್ಥ ಆಯ್ತು? ಇದು ಗ್ರೋತ್ ಅಲ್ಲ, ಇದು ಡಿಕಂಪೋಸ್ ಕೊನೆಗೆ ಏನಾಗ್ಬಿಡುತ್ತೆ ಪೂರ್ತಿ, ಅದು ಡಿಸ್ಟ್ರಾಯ್ ಆಗ್ಬೇಕು. ಚೇತ ಇತಿ ಇತಿ ಚೇತನ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಚೇತನ ಅಂತ ಪದ ಉಪಯೋಗಿಸ್ತಿರ್ತೇವಲ್ಲ, ಈ ಟೆಕ್ನಿಕಲಿ ಏನಂತ ಅರ್ಥ ಆಯ್ತು. ಅನೇವಂ ವಿಧೋ ಅಚೇತನ, ಅದೆಲ್ಲ ರಾಯಿರುವಂಥವ್ರೆಲ್ಲ ಜ್ಞಾನಿಗಳು ಅರ್ಥದಲ್ಲಿ ಬರೀತಾರೆ. ಚೇತ ಇತಿ ಹೇಗೆ ಬಂತು ಅದಕ್ಕೆ ಚಿತಿ ಸಂಜ್ಞಾನೆ ಚೇತತೆ ಸಮ್ಯಕ್ ಜಾನಾತಿ ಇತಿ ಬಹುಳ ಗ್ರಹಣಾತ್ ಕರ್ತರಿ ಲುಟ್ ಯದ್ವಾ ಹೇತು ಮತ್ತೆ ವಣಿಚ್ ಪರಾನ್ ಬೋಧಯತಿ ಇತ್ಯರ್ಥ ಎರಡರ್ಥ ಅದಕ್ಕೆ ಚೇತನ ಶಬ್ದಕ್ಕೆ ಒಂದರ್ಥ ಏನು ಅಂದರೆ ತಿಳಿಯುವ ಶಕ್ತಿ ಇದೆ ಇನ್ನು ತಿಳಿಸುವ ಶಕ್ತಿ ಇದೆ ಎರಡೆರಡು ತಾನು ತಿಳಿತಾನೆ ಇನ್ನೊಬ್ಬರಿಗೆ ತಿಳಿಸ್ತಾನೆ ಎರಡರ್ಥದಲ್ಲೂ ಕೂಡ ಚೇತನಕ್ಕೆ ಅವಕಾಶ ಇದೆ ಜಡವನ್ನು ಹೇಳ್ಕೊಳ್ಳಿ ಅಂತ ಕೇಳೋದಿಲ್ಲ ಯಾಕೆ ಆ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಹೇಳ್ಕೊಳ್ಳೋ ಶಕ್ತಿಯಿಂದ ಬರುತ್ತೆ ಅದಕ್ಕೆ ಚೇತನೆ ಮಾತ್ರ ಕೇಳ್ತಾರೆ ಹೊರತು ಅಚೇತನ ಕೇಳೋದಿಲ್ಲ ಅನೇವಂ ವಿಧೋ ಅಚೇ ಅನೇವಂ ವಿಧ ಅಂದ್ರೆ ಏನು ಏವಂ ವಿಧ ಅಂದ್ರೆ ಹೀಗಿರೋನು ಹೀಗಿರೋನು ಅಂದ್ರೆ ಏನು ಜ್ಞಾನ ಹೊಂದಿರೋನು ಅನೇವಂ ವಿಧ ಅಂದ್ರೆ ಏನು ಜ್ಞಾನವನ್ನು ಹೊಂದದೇ ಇರೋನು ಅವನು ಅಚೇತನ ಅಂತ ಕರೀತಾರೆ ತೇನ ವಿಷ್ಣು ಈಗ ವಿಷ್ಣು ಚೇತನ ಹೌದು ಅಲ್ಲೋದು ಪ್ರಶ್ನೆ ಈಗ ಏನಂತ ಕರಿಬೇಕೀಗ ಬರೀ ಜ್ಞಾನ ಅಲ್ಲ ಎಂಥ ಜ್ಞಾನ ಇದೆ ಸರ್ವಜ್ಞ ಆದ್ರಿಂದ ಇಲ್ಲಿ ಕ್ಲಾಸಿಫೈ ಮಾಡಲಿಲ್ಲ ಅಂತ ಹೇಳ್ಕೊಳಕ್ ಹೋಗಬಾರ್ದು ವಿಷ್ಣುವಿನಲ್ಲಿ ಎಂಥದ್ದಿದೆ ಪರಮಚೇತನ ಬರೀ ಚೇತನ ಅಲ್ಲ ಪರಮ ನಿತ್ಯೋ ನಿಜ್ಞಾನ ಚೇತನ ಚೇತನಾನಾಂ ಅಂತ ಹೇಳಿದ್ದಾರೆ ತೇನ ವಿಷ್ಣೋ ಚೇತನತ್ವ ಅಭಾವಸ್ಯ ಮತ್ತೆ ಅಭಾವಸ್ಯ ಅಚೇತನತ್ವಂಚ ಜ್ಞಾತವ್ಯಂ ಮತ್ತೆ ಅಭಾವ ಯಾವುದರಲ್ಲಿ ಸೇರುತ್ತೆ ಅಂತ ಮುಂದಿನ ಪ್ರಶ್ನೆ ಅಭಾವ ಯಾವುದರಲ್ಲಿ ಸೇರುತ್ತೆ ಆಗಿದ್ದ ಚೇತನದಲ್ಲ ಅಚೇತನದಲ್ಲೋ ಅಚೇತ ಎತ್ತಕ್ಕೆ ಅಭಾವ ಏನದು ಅಚೇತನ ಪದಾರ್ಥ ಆದ್ರಿಂದ ಅದರಲ್ಲಿ ಇದನ್ನು ಚೇತನದಲ್ಲಿ ಸೇರೋ ಚಾನ್ಸಸ್ಸೇ ಇಲ್ಲ ಅಭಾವ ಅಂದ ತಕ್ಷಣ ಯಾವುದರಲ್ಲಿ ಸೇರಬೇಕದು ಅಚೇತನದಲ್ಲೇ ಸೇರಬೇಕು ಯಾತಕ್ಕೆ ಹಿಂದೆ ರೆಫರ್ ಮಾಡ್ತಾರೆ ಅಂದರೆ ಪ್ರಶ್ನೆ ಕೇಳ್ಬೋದು ಈಗ ಮೇಲ್ನೋಟಿ ಕೇಳಿದ ಇಲ್ಲ ಈಗ ಸುಮ್ಮನೆ ತತ್ಸಂಖ್ಯಾನ ಓದ್ಬಿಡ್ತಾರೆ ಅಲ್ಲಪ್ಪ ವಿಷ್ಣುವಿನ ತಂದು ಸ್ವತಂತ್ರ ಅಂತ ಕ್ಲಾಸಿಫೈ ಮಾಡಿಬಿಟ್ರು ಮುಂದೆ ಚೇತನ ಅಂತ ಬೇರೆ ಮಾಡ್ತಿದ್ದಾರೆ ವಿಷ್ಣು ಚೇತನ ಹೌದಲ್ಲೋ ಅಂತ ಏನು ಮಾಡಬೇಕಾಗ ನಾವು ಹೇಳಿಲ್ಲ ಅಂತ ಹೇಳೋದು ಉತ್ತರ ಅಲ್ಲ ಅದು ಹೇಳಿ ಆಚಾರ ಬರೋದಿಲ್ಲ ಅದರಿಂದ ಹೇಳೋದಿಲ್ಲ ಅಂತ ಹೇಳಬಾರ್ದು ಏನು ಮಾಡಿದ್ದಾರೆ ಆಚಾರ ಸೂಚಿಸಿದ್ದಾರೆ ಅಂತ ಹೇಳಬೇಕಂತ ಅದೇ ರೀತಿ ಅಭಾವ ಪದಾರ್ಥ ಚೇತನ ಜಡರು ಅಂತ ಕೇಳ್ತಾರೆ ಅವೆಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಅವು ಕೇಳಿದ್ದೆ ಪ್ರಶ್ನೆ ಕೇಳಿದರೆ ಅವೆಲ್ಲ ಟು ದಿ ಗಿವನ್ ಆನ್ಸರ್ಸ್ ಅವೆಲ್ಲ ಕೊಡಿ ಇದೇನಿದು ಓದಿ ಅರ್ಥವಾದರೆ ಮಾತ್ರ ಗೊತ್ತಾಗೋ ಚಾತು ಅರ್ಥವಾದರೆ ಮಾತ್ರ ಗೊತ್ತಾಗೋ ಉತ್ತರ ಹೊರತು ಸುಮ್ಮನೆ ಕೇಳಿದ್ರೆ ಉತ್ತರ ಗೊತ್ತಾಗಲ್ಲ ಆ ರೀತಿ ಆಚೇತನ ಎಕ್ಸಾಂಪಲ್ ಕೊಟ್ಬಿಟ್ರಿ ಈಗ ಬೀಗ ಆಚೇತನ ಬೀದ್ಕೆ ಏನಪ್ಪ ಅಂತ ಕೇಳಿ ಹೇಳ್ಬೇಕು ಅದಕ್ಕೆ ಅದು ಹೇಳಿಲ್ಲ ಅದಾಗಲಿ ಏನು ಮಾಡ್ಬೇಕು ಅದಕ್ಕೆ ಜ್ಞಾನ ಇಲ್ಲ ಅಂದರೆ ಅಚೇತನ ಜ್ಞಾನ ಎಲ್ಲೆಲ್ಲಿಲ್ಲೋ ಸೂತ್ರ ಅದು ಜ್ಞಾನ ಎಲ್ಲೆಲ್ಲಿಲ್ಲೋ ಅಲ್ಲಿ ಏನಿದೆ ಅಚೇತನತ್ವ ಇದೆ ಜ್ಞಾನ ಎಲ್ಲೆಲ್ಲಿದೆಯೋ ಅಲ್ಲಿ ಏನಿರಬೇಕು ವಾಯುದೇವರು ಚೇತನ ಹೌದಲ್ಲೋ ಏನು ಮಾಡ್ಬೇಕು ಅದಕ್ಕೆ ಈಗ ಮತ್ತೆ ದೊಡ್ಡ ಚೇತನ ತಿಳುವಳಿಕೆ ಕೊಡೋರೇ ಅವರಾದ್ರಿಂದ ಒಂದು ಉಚ್ಚಾವಚ ಏನ ಸಮಸ್ತ ಚೇಷ್ಟ ಅದು ಕನ್ಫರ್ಮ್ ಮಾಡ್ಬೇಕು ಮತ್ತೆ ಚೇತನ ಹೌದು ಅಂತ ಅಷ್ಟೇ ಹೇಳಬಾರದು ಅದು ಹೀಗೆ ಹೇಳಿಬಿಡೋದು ಚೇತನ ಅಂಬೋದು ಅಚೇತನ ಅಂದ್ಬಿಡೋದು ಎರಡು ಒಂದು ಸರಿ ಆಗಲೇಬೇಕಲ್ಲ ಒಂದು ಚೇತನ ಸ್ವಲ್ಪ ತಿಳ್ಬೇಡಿ ಅಚೇತನ ಅಂದ್ಬಿಡೋದು ಎರಡು ಹೇಳಿದ್ದೆ ಅಂತ ಹೇಳೋದು ಹಾಗಲ್ಲ ಏನು ಹೇಳಬೇಕು ಕಾರಣ ಕೊಡಬೇಕು ಕಾರಣ ಕೊಟ್ಟಾಗ ಏನಾಗುತ್ತೆ ಅವ್ರು ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗಿಬಿಟ್ರೆ ಚೇತನ ಅಂದ್ರೆ ಸೇರ್ತಾರೆ ಟೆಸ್ಟ್ ಅದು ಅಂತ ಯಾವುದೇ ಪದಾರ್ಥನ ಚೇತನ ಅಂತ ಕರಿಬೇಕಾದ್ರೆ ಅಲ್ಲಿ ಜ್ಞಾನ ಇರಲೇಬೇಕು ಆಮೇಲೆ ಇಚ್ಛೆ ಪ್ರಶ್ನೆ ಮುಂದೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಸರಿ ಸರ್ವಂ ಅಚೇತನಂ ಚೇತನಾರ್ಥಮಿ ಚೇತನಸ್ಯ ಪ್ರಾಧಾನ್ಯಾತ್ ಪೂರ್ವ ಉದ್ದೇಶ ನೆಕ್ಸ್ಟ್ ಈಗ ಚೇತನಾಚೇತನತ್ವೇನ ಭಾವೋಪಿ ದ್ವಿಧೋ ಮತ ಅಂತ ಹೇಳಿದ್ರಲ್ಲ ಹಾಗೆ ಕೇಳಿದ್ರಿ ಅಚೇತನ ಚೇತನತ್ವೇನ ಅಂತ ಹೇಳ್ಬೋದಾಗಿತ್ತಲ್ಲ ಚೇತನಾಚೇತನ ಅಂತ ಯಾಕೆ ಹೇಳಿದ್ರಿ ಮತ್ತೆ ಪ್ರಶ್ನೆ ಅದಕ್ಕೆ ಉತ್ತರ ಏನು ಕೊಡಬೇಕೀಗ ಎರಡು ಕಾರಣ ಒಂದು ವ್ಯಾಕರಣದ ಕಾರಣ ವ್ಯಾಕರಣದ ಕಾರಣ ಏನಂತ ಇದೆ ದೊಡ್ಡ ಅಕ್ಷರ ಬಂದಾಗ ಆಮೇಲೆ ಹೇಳಬೇಕು ಚಿಕ್ಕ ಅಕ್ಷರ ಮೊದಲು ಹೇಳಬೇಕು ಚೇತನ ಅಚೇತನ ಅಚೆ ಎಷ್ಟದೆ ಅದರಲ್ಲಿ ನಾಲ್ಕು ಅಕ್ಷರ ಇದೆ ಇದರಲ್ಲಿ ಮೂರು ಇದೆ ಆದ್ದರಿಂದ ಮೊದಲು ಹೇಳಬೇಕು ವ್ಯಾಕರಣದ ಉತ್ತರ ಶಾಸ್ತ್ರದ ಉತ್ತರ ಏನು ಅಂದರೆ ಚೇತನದ ಮುಖ್ಯನೋ ಅಚೇತನ ಮುಖ್ಯನೇ ಯಾವಾಗಲೂ ಕೂಡ ಚೇತನ ಮುಖ್ಯ ಅದಕ್ಕೋ ಚೇತನವನ್ನು ಮೊದಲು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದರು ನೋಡಿ ಎಲ್ಲ ಅಚೇತನ ಪರ್ಪಸ್ ಏನು ಟೇಬಲ್ ತರ್ತಾನೆ ಯಾರಿಗೆ ಅಂತ ಕೇಳ್ತಾರೆ ಸೇರ್ತಾರೆ ಯಾರಿಗೆ ಅಂತ ಕೇಳ್ತಾರೆ ಅದಕ್ಕೆ ಅಚೇತನ ಒಂದು ಚೇತನದ ಪರ್ಪಸ್ಗೋಸ್ಕರ ಇರೋದಾದ್ರಿಂದ ಪ್ರಧಾನ ಯಾರಾದ್ರೆ ಈಗ ಈ ಬಡಿಸೋ ಊಟ ಮಾಡೋರೆಲ್ಲ ಬಡಿಸಿ ಏನು ಮಾಡಬೇಕೀಗ ಎಲೆ ಹಾಕಿರ್ತಾರೆ ಇಲ್ಲಿ ಯಾರು ಅಂತ ಕೇಳಿದ್ರೆ ಇಲ್ಲ ಅಂತ ತೆಗೆದುಬಿಡಿ ಅಲ್ಲಿ ಅಂತ ಹೇಳ್ತಾರೆ ಅದು ಬಡಿಸಿ ಉಪಯೋಗ ಇಲ್ಲ ಅದರಿಂದ ಅದು ಅಚೇತನದ ಪರ್ಪಸ್ ಸರ್ವ್ ಆಗೋದು ಚೇತನಕ್ಕೋಸ್ಕರ ಮಾತ್ರ ಸೊ ಚೇತನ ಮೊದಲು ಹೇಳಿದ್ರು ಅದಕ್ಕೆ ಎಲ್ಲಿಗೆ ಹೌದು ಅದನ್ನ ಹೇಳ್ಕೊಳ್ಳಿ ಜೊತೆಗೆ ದೇವರ ವಿಷಯ ಬರ ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಮೃದಬ್ರವೀತ್ ಇತ್ಯಾದಿ ವಚನಾತ್ ಸರ್ವಂ ಚೇತನಮೇವೇತಿ ಮತ ನಿರಾಸಾಯ ಮತ ಇತ್ಯುಕ್ತ ಆ ಕೆಲವರು ಇದ್ದಾರೆ ಇವೆಲ್ಲ ನಮಗೆ ಅರ್ಥ ಆಗೋದು ಸುಮ್ಮನೆ ಹೋದರೆ ಅರ್ಥ ಆಗೋದಿಲ್ಲ ಈ ಎಂತೆಂಥ ಫಿಲಾಸಫಿ ಇದೆ ಗೊತ್ತಾ ಜಗತ್ತಿನೊಳಗೆ ಚೇತನನೇ ಇಲ್ಲ ಅನ್ನೋ ಫಿಲಾಸಫಿ ಒಂದಿದೆ ಓನ್ಲಿ ಮ್ಯಾಟರ್ ಎಕ್ಸಿಸ್ಟ್ ಚೇತನ ಇಲ್ಲೇ ಇಲ್ಲ ಮ್ಯಾಟರ್ ಎಂಬುದು ಚೇತನ ಎಂಬುದು ಏನದು ಹಾಲಿಂದ ಮೊಸರಾಗ ಹಾಗೆ ಜಡದಿಂದ ಚೇತನ ಆಗುತ್ತೆ ಅಂತ ವಾದ ಇದೆ ಅವ್ರು ಕೇಳಿದ್ರೆ ಎಷ್ಟು ತಲೆ ಇರಬೇಕು ಅವ್ರಿಗೆ ಎಲ್ಲ ಇನ್ನೂ ಕೆಲವರು ಇರ್ತಾರೆ ಬರೀ ಚೇತನ ಇದೆ ಜಡನ ಇಲ್ಲ ಅಂದ್ರೆ ಇನ್ನೊಬ್ರು ಕೆಲವರು ಇರ್ತಾರೆ ಬರೀ ಚೇತನ ಇದೆ ಐಡಿಯಲಿಸ್ಟ್ ಅಂತ ಐಡಿಯಲಿಸ್ಟ್ ಅಂದ್ರೆ ಅನ್ನೋರು ಚೈತನ್ಯವಾದಿಗಳು ಇದೆಲ್ಲ ಚೇತನನೆ ಯಾವುದು ಜಡ ಅಲ್ಲೇ ಇಲ್ಲ ಅಂತ ಹೇಳೋ ಜನ ಇದ್ದಾರೆ ಇದು ಅರ್ಥ ಇದೆ ಅದಕ್ಕೆ ಏನಾದ್ರು ಕೂಡ ಇವರು ಎಲ್ಲರೂ ಅಚೇತನ ಅಂತ ಹೇಳ್ತಾರೆ ಹಾಗೆ ಮನುಷ್ಯರು ಮಾತಾಡೋದು ಜಡ ಯಾಕೆ ಮಾತಾಡೋದಿಲ್ಲ ಹಾಗಿದ್ರೆ ಅದು ತಪ್ಪೇ ಅದು ಎಲ್ಲರೂ ಬೇರೆ ಫಿಲಾಸಫಿ ಓದೋರಿಂದ ಓದ್ಬಿಟ್ಟು ಏನು ಮಾಡ್ತಾರಾಗ ಎಷ್ಟು ಹೊಸ ವಿಷಯ ಗೊತ್ತಾಯ್ತು ನಮಗೆ ಕೇಳಿ ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ ಪ್ರತಿಪರಿಚಯದ ಅವಜ್ಞೆ ಇದ್ದ ಹಾಗೆ ಭಾಳ ಗೊತ್ತಿರೋದ್ರ ಬಗ್ಗೆ ನಮಗೆ ಏನಿಸುತ್ತೆ ಏ ನಮ್ಮವ್ರ ತಾನೆ ಗೊತ್ತಿಬಿಡಿದೆ ಅಂದ್ಬಿಡ್ತಾರೆ ಆ ಥರ ಕೃಷ್ಣನ ಬಗ್ಗೆ ಆಯ್ತು ತಿಳ್ಕೊತಾರೆ ಹೊಸ್ತೇವ್ ತಿಳ್ಕೊತಾರೆ ಏ ನಮ್ಮಗ ತಾನೇ ಅನ್ಕೊಂಡ್ಬಿಡ್ತಿದ್ದ ಆ ಥರ ಅವಾಗ ನಮ್ಗೆ ಏನಾಗಿದೆ ಎಲ್ಲ ಸಿದ್ಧಾಂತ ನಮ್ಗೆ ಸರಿಯಾಗಿ ನಮಗೆ ಏನಾಗಿದೆ ಈಗ ಆಚಾರ್ಯ ಹೇಳಿ ಹೇಳಿ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿನಿ. ನಮಗೆ ಬೇರೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅರ್ಥ ಆಗೋದಿಲ್ಲ. ಊಟ ಮಾಡಿದ್ರೆ ಉಪವಾಸ ಇದ್ದವ್ರ ಕಷ್ಟ ಗೊತ್ತಾಗೋದಿಲ್ವಲ್ಲ ಹಾಕಿ. ಊಟ ಇದ್ದವರಿಗೆ, ಮನೆ ಇದ್ದವನಿಗೆ ನಿರ್ಗತಿಕರ ಸಮಸ್ಯೆ ಆಗಿ ಅರ್ಥ ಆಗೋದಿಲ್ವೋ? ಇವತ್ತು ನಿರ್ಗತಿಕರು, ಇವತ್ತು ಉದಾಹರಣೆ ಭಾರಿ ಶ್ರೀಮಂತರಿರಬಹುದು, ಶಾಸ್ತ್ರ ಗೊತ್ತಿಲ್ಲ, ಏನರ್ಥ ಅವರು ಇಂಟೆಲೆಕ್ಚುಲಿ ನಿರ್ಗತಿಕರು ಅಂತ ಅರ್ಥ. ಅವ್ರಿಗೆ ಚಿಂತನೆ ಗೊತ್ತಿಲ್ಲ, ಅವ್ರಿಗೆ ಎಂಥ ಇದಾಗಿರ್ತಾರೆ. ಅದಕ್ಕೆ ಆಚಾರ್ಯ ಟೀಕಾರ ಹೇಳ್ತಾರೆ, ಆಚಾರ್ಯ ಯಾತಕ್ಕೆ ಇದರಲ್ಲೇ ವಿವಾಹ ಮಾಡ್ತಿದ್ದಾರೆ ಅಂದರೆ, ಚೇತನವನ್ನೇ ಒಪ್ಪದೇ ಇರೋ ಜನ ಇದ್ದಾರೆ ಕೆಲವರು, ಅಚೇತನ ಒಪ್ಪದೇ ಇರೋ ಜನಕ್ಕೆ ಕೆಲವರು ಇದ್ದಾರೆ. ಅದು ಎರಡೂ ಇದೆ ಅಂತ ಹೇಳಿದ್ರೆ ಏನಾಯ್ತಾಗ, ಓ ಚೇತನ ಒಂದು ತತ್ವ, ಅಚೇತನ ಒಂದು ತತ್ವ, ಚೇತನನು ಭಾವತತ್ವ, ಅಚೇತನನು ಭಾವತತ್ವ ಅಂತ ಅರ್ಥ ಆಗಲಿ ಅಂತ ಇದೆಲ್ಲ ಹೇಳ್ತಿದ್ದ. ಏನು ಹೌದು, ಬೀಜ ಅಲ್ಲಿ ಲೈಫ್ ಇದೆ ಅದರಲ್ಲಿ, ಅದಕ್ಕೆ ಅದಕ್ಕೆ ಬೆಳೆಯೋದು, ಅದಕ್ಕೆ ಏನು ಬೆಳೀತಿರಲಿಲ್ಲ ಆಗ್ಲಿಲ್ಲ. ಅದು ಯಾಕೆ ಹೇಳಿದ ಹಾಗಿದ್ರೆ, ಒಬ್ಬ ತಂದೆ ಇದ್ದ, ನೀವು ಸಿಂಪಲ್ ಆನ್ಸರ್ ಇದು, ತಂದೆಯ ದೇಹ ಜಡದ ಚೇತನನ, ಮತ್ತೆ ಮಗ ಹುಟ್ಟುತ್ತಾನೆ ಎಲ್ಲಿಂದ ಹುಟ್ಟಿದ ಹಾಗಿದ್ರೆ, ಚೇತನದಿಂದ ಹುಟ್ಟುತ್ತಾ ಇದರಿಂದ ಹುಟ್ಟಿದ ಹಾಗಿದ್ರೆ, ದೇಹದಿಂದ ತಾನೇ ದೇಹ ಹುಟ್ಟಿರೋದೀಗ, ದೇಹದಿಂದ ದೇಹ ಹುಟ್ಟಿದೆ ಹೊತ್ತಾನೆ ಅಂದಮೇಲೆ ಜಡದಿಂದ ಜಡ ಹುಟ್ಟಿದಾಗಾಯ್ತಾ ಈಗ? ಇಲ್ಲ, ಆಕ್ಚುಲಿ ಏನೇ ದೇಹದ ಬರೀ ದೇಹಕ್ಕೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಒಳಗೆ ಯಾರಿದ್ದಾರೆ ಈಗ? ಜೀವ ಇದ್ದಾರೆ, ಅದರಿಂದ ದೇಹಕ್ಕೆ ಸೃಷ್ಟಿ ಮಾಡೋ ಶಕ್ತಿ ಬಂತು, ಡೆಡ್ ಬಾಡಿಗೆ ಶಕ್ತಿ ಇಲ್ಲ. ಸೊ ಅಲ್ಲೂ ಕೂಡ ಬೀಜದಿಂದ ಮರ ಬಂತು ಅಂದ್ರೆ ಬೀಜದೊಳಗೆ ಏನಿದೆ ಅಂತ ಅರ್ಥ? ಚೇತನ ಇದೆ. ಎಲ್ಲಿವರೆಗೂ ಚೇತನ ಶಕ್ತಿ ಇರುತ್ತೋ ಅಲ್ಲಿವರೆಗೆ ಮಾತ್ರ ಸೃಷ್ಟಿ ಪ್ರಕ್ರಿಯೆ. ಇದು ಏನಾಗುತ್ತೆ ಇಮಿಡಿಯೇಟ್ಲಿ, ಅದು ರಿವರ್ಸ್ ಹೋಗುತ್ತೆ, ಈ ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಬರಲಿಲ್ಲ, ಅದಕ್ಕೆ ಯಾರು ತಂದೆ ಅಂತ ಕೇಳ್ಬೇಕು. ಯಾರು ಹೆಸರು ಹೇಳ್ತಾರೆ ಈಗ? ಯಾವ್ರ ಹೆಸರು ಹೇಳ್ತಾರೆ? ಯಾಕಾಗುತ್ತೆ, ಏನಾಗುತ್ತೆ ಅಲ್ಲಿಗ? ಚೇತನ ಹೋಗ್ಬಿಡೋದು, ಚೇತನ ಹೋಗ್ಬಿಡೋದ್ರೆ ಏನಾಯ್ತು ಅಲ್ಲಿಗೆ ಈಗ? ಅದಕ್ಕೆ ಹಿಂಸೆ ಅಂತ ಕರೆಯೋದು, ಕುರಿಯೋದು ಏನೋ ಹಿಂಸೆ. ಚೇತನ ತೆಗೆದಾಕ್ತೀವಿ ಈಗ, ಡೆಡ್ ಬಾಡಿ ಆದಾಗುತ್ತೆ, ಅದಕ್ಕೆ ಎಷ್ಟು ಆದರೂ ಶುದ್ಧಿ ಮಾಡ್ಕೋಬೇಕು. ಹಿಂಸೆ ಮಾಡುತ್ತಾರೆ, ಕುಟ್ಟೋದು ಹುರಿಯೋದು ಅವೆಲ್ಲ ಬೀಸೋದು ಏನು ಮಾಡುತ್ತದೆ ಎಲ್ಲ ಕೂಡ ಚೇತನ ತೆಗೆದಾಕ್ಬಿಡುತ್ತೆ, ಡೀಲಿಂಗ್ ಮಾಡುತ್ತೆ. ಒಬ್ಬ ವ್ಯಕ್ತಿನ ಕೊಂದಾಗ ಬಾಡಿ ಇದ್ದ ಚೇತನ ಹೋಗ್ಬಿಡುತ್ತಲ್ಲ ಆ ಥರ, ಇವತ್ತು ಕೊಲ್ಲೋದು ಹೇಗೋ ಹೊಡೆಯೋದು ಹಾಗೆ ಚೇತನ ಬೇರ್ಪಟ್ಬಿಡುತ್ತೆ. ಸಾಯಂಕಾಲ ಎರಡೂ ಹೋಗ್ತಾರೆ, ಚೇತನದ ಎರಡೂ ಹೋಗ್ತಾರೆ, ಬಟ್ ಎರಡು ಇಂಡಿಪೆಂಡೆಂಟ್ ಅಂತ ಕರೆದ್ಬಿಡ್ತಾರೆ. ಚೇತನ ಇಂಡಿಪೆಂಡೆಂಟ್, ಜನರು ಇಂಡಿಪೆಂಡೆಂಟ್, ಎರಡೂ ಇಂಡಿಪೆಂಡೆಂಟ್. ಎರಡು ಇಂಡಿಪೆಂಡೆಂಟ್ ಅವ್ರ ಗತಿ ಏನೀಗ? ಎರಡು ಗಾಡಿ ಇಂಡಿಪೆಂಡೆಂಟ್ ಹೋಗ್ತಾ ಇದ್ರೆ ಕೂಡೋದು ಯಾರ್ದ್ರೆ, ಇದೊಂದು ಕಡೆ ಅದು ದೋಷ ಹೋಗ್ತಿರೋದು, ಈ ಕಡೆ ತರ ಆ ಕಡೆ ಟರ್ನ್ ಆಗ್ತಿರೋದು, ಗತಿ ಏನಾದ್ರೆ ಸಾಧ್ಯ ಇಲ್ಲ. ಯಾವ್ದನ್ನ ಏನ್ ಸೇರಿಸ್ಬೇಕು, ಏನ್ ಬಿಡಿಸ್ಬೇಕು, ಎಲ್ಲಿ ಎಲ್ಲಿ ಬಿಡಬೇಕು ನೀವೇ ಹೇಳಿ, ಎಲ್ಲಿ ಮಾಡ್ಬೇಕೀಗ? ಅಲ್ಲ, ಎಲ್ಲಿ ಎಲ್ಲಿದೆ ಅಲ್ಲಿಗ, ಎಲ್ಲಿ ಹೇಳಿ ಬಿಡಿಸ್ತೀರಿ ಹೇಳಿ? ಅದು ಏನು ಏನಂತ ಬಿಡಿಸ್ತೀರಿ ನೀವು, ಬಿಡಿಸ್ತೀರಿ ಅದನ್ನ ಈಗ? ಹಾಗೆ ಚೇತಯ್ಯತಿ ಇತಿ ಚೇತನ ಬಿಡಿಸ್ಬೋದು ಅದನ್ನು. ಬಟ್ ಯಾಕೆ ಇನ್ನೂ ನಿಯಮ ಏನಿದೆ ಅಂದರೆ, ಯಾವಾಗಲೂ ಸಂಧಿ ಮಾಡೋ ಪ್ರಸಂಗ ಸಂಧಿ ಮಾಡೋದು ಉತ್ತಮ ಪಕ್ಷ. ಚೇತಯ್ಯತಿ ಪ್ಲಸ್ ಇತಿ ಎಂಬುದು ಏನಾಗುತ್ತೆ? ಚೇತಯ್ಯತಿ ಇತಿ ಸವರ್ಣಗಿರಿ ಸಂಧಿ ಆಗುತ್ತೆ. ಆ ಸಂಧಿ ಮಾಡಿ ಬರೆಯೋದು ಸಂಹಿತ ಪಠನ, ಸಂಹಿತ ಕೂಡಿಸಿ ಬರೆದಾಗ ಅದೇನಂತ ಕರೀತಾರೆ ಅದನ್ನು? ಉದಾಹರಣೆ ರಾಮ ಅಂತ ಇಂಗ್ಲೀಷಲ್ಲಿ ಬರೀತೀವಿ. ಆರ್ ಒಂದು ಕಡೆ, ಎ ಒಂದು ಕಡೆ, ಎಮ್ಮೊಂದು ಕಡೆ, ಬರೀ ಏನಾಗುತ್ತೆ ಆಗೋದು? ಆರ್ ಎ ಎಂ ಎ ಏನಾಗ್ತಾರೆ, ಬರೀ ಆರ್ ಅಂತ ಅಷ್ಟೇ ಓದ್ತಾರೆ, ಎ ಅಂತ ಅಷ್ಟೇ ಓದ್ತಾರೆ. ಕೂಡಿಸಿ ಬರೆದಾಗ ಏನಾಗುತ್ತೆ ಅದು? ರಾಮ ಅಂತ ಹೊತ್ತಾನೆ. ಅದಕ್ಕೆ ಕ್ಲೋಸ್ ಬರೆದಾಗ ಅದು ಕೂಡೋ ರೀತಿಯಲ್ಲಿ ಕುಡಿಸ್ಬೇಕು, ಕೂಡದೇ ಇರೋದನ್ನು ಕುಡಿಸ್ಬಾರ್ದು. ಈಗ ಉದಾಹರಣೆಗೆ ಚೇತಯ್ಯತಿ ಚೇತಯ್ಯತಿ ಇತಿ ಚೇ ಈ ತೀಗ ಚೇ ಸೇರ್ಸಕ್ಕೆ ಬರಲ್ಲ, ಅಲ್ಲಿ ಬೇರೆ ಬರೆಸ್ತಾರೆ. ಇದು ಕುಡಿಸಕ್ಕೆ ಬರೋದು ಕುಡಿಸಿ ಬರೀಬೇಕು, ಅದಕ್ಕೋಸ್ಕರ ಸಂಧಿ ನಿಯಮ ಫಾಲೋ ಮಾಡೋದು. ಇನ್ನೊಂದು ಆ ರೀತಿ ಬರೋದು ಏನಾಗುತ್ತೆ ಅಂದರೆ, ನಿಮಗೇನಾದ್ರು ಬಿಡಿಸ್ಬಾರ ಓದೋ ಸ್ವಲ್ಪ ಅಂತ ನಿಮಗೆ ಅನಿಸುತ್ತೆ, ಸಂಸ್ಕೃತ ಬಂದ ಮೇಲೆ ಕೂಡಿಸ್ಬಾರ್ದ ಓದೋ ಸ್ವಲ್ಪ ಅನಿಸುತ್ತೆ. ಚೇತಯ್ಯತಿ ಇತಿ ಕೂಡಿಸ್ಕೊಂಡು ಕಟ್ಟು ಪಂಚ ಪಡಬೇಕಾಗುತ್ತೆ, ನಡೀತಾ? ಉದಾಹರಣೆಗೆ ಆ ಸಾರಿಗೆಯಲ್ಲಿ ಮಾಡೋದಲ್ಲ, ಅಕ್ಕಿ ಬೇಳೆ ಎಲ್ಲ ಇಟ್ಕೊಟ್ರೆ ಏನು ಮಾಡ್ತೀರಿ ಊಟಕ್ಕೆ? ಅಕ್ಕಿ ಹಾಕೋದು, ಬೇಳೆ ಇಟ್ಬಿಡೋದು ಪಕ್ಕದಲ್ಲಿ, ಮೆಣಸಿನಕಾಯಿ ಇಟ್ಬಿಡೋದು, ಅಡುಗೆ ಮಾಡಿ ಅಂತ ಎಷ್ಟು ಪಜೀತಿ ಆಗುತ್ತೆ? ಊಟ ಆಗೋದು ಯಾವಾಗ? ಅಡುಗೆ ಆಗೋದು ಯಾವಾಗ? ಎಲ್ಲ ಸೇರಿದಾಗ ಪಾಕ ಬರಬೇಕು. ಸೆಲ್ಲಿಯಲ್ಲಿ ಸಂಧಿ ಮಾಡಬೇಕು, ಸಂಧಿ ಮಾಡಬೇಕು. ಸಮಾಸೆಯಲ್ಲಿ ಮಾಡಬೇಕು, ಸಮಾಸ ಮಾಡಬೇಕು. ಎಲ್ಲಿ ಬಿಡಿಸ್ಬೇಕು ಅಲ್ಲಿ ಬಿಡಿಸ್ಬೇಕು. ಹುಡಿ ಸಾರಿ ಎಲ್ಲ ಕಳಿಸಿ ಹಾಕ್ಬಿಟ್ರೆ ಏನಾಗುತ್ತಾಗ? ಹೇಗೋ ಕಲಿಸಿ, ಇದು ನೆಕ್ಸ್ಟ್ ಅಪ್ ಕಲಿಸ್ಬಿಟ್ರೆ ಪಜೀತಿ ಆಗ್ಬಿಡುತ್ತೆ. ಆ ಥರ ಎಲ್ಲೆಲ್ಲಿ ಕಲಿಸ್ಬೇಕು ಕಲಿಸ್ಬೇಕು, ಸಂಧಿ ಮಾಡೋದು ಅಂತ ಕರೀತಾರೆ. ಎಲ್ಲೆಲ್ಲಿ ಬಿಡಿಸ್ಬೇಕು ಅಲ್ಲಿ ಬಿಡಿಸ್ಬೇಕು. ಆ ದೃಷ್ಟಿಯಿಂದ ಆ ಭಾಷೆ ಏನಾಗುತ್ತಾಗ ಕ್ಲಿಯರ್ ಆಗಿ ಶುದ್ಧ ಭಾಷೆ ಉಳಿಯುತ್ತೆ. ನಾವು ಒಬ್ಬೊಬ್ಬರಿಗೋಸ್ಕರ ಮಾಡೋದು ಏನಾಗುತ್ತೆ ಅಂದರೆ ಕೆಟ್ಟ ಹೋಗ್ಬಿಡುತ್ತೆ. ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ಸಪ್ರೇಟ್ ಮಾಡೋದಿಲ್ಲ, ಚೇರ್ ಮಾಡಿಟ್ಟಿರ್ತಾರೆ, ಒಂದು ಸ್ಟ್ಯಾಂಡರ್ಡ್ ಹೈಟ್ ಇಟ್ಟಿರ್ತಾರೆ. ಅದಕ್ಕೆ ಯಾರು ಕೂತ್ರು ಕೊಡ್ಬೇಕಾದ್ರೆ, ಒಂದು ಎರಡಡಿ ಒಂದು ನಾಲ್ಕಡಿ ಒಂದು ಮಾಡಿಬಿಟ್ರೆ ಏನು ಮಾಡ್ತಾರಾಗ? ಯಾರು ತೊಗೊಳೋದಿಲ್ಲ. ಕೆಲವರು ಬೇಕಾಗುತ್ತೆ, ಭಾರಿ ಹತ್ತಿರ ನಾಲ್ಕಡಿ ಬೇಕಾಗ್ಬೋದು, ಭಾರಿ ಕುಳ್ಳಿದ್ದವ್ರು ಎರಡಡಿನೇ ಬೇಕಾಗ್ಬೋದು. ಬಟ್ ಅದನ್ನ ಏನು ಮಾಡಬೇಕು? ಅವರಿಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕೆ ಹೊರತು ಜನರಲ್ಲೇ ಸಿಗೋದಿಲ್ಲ. ಇವೆಲ್ಲ ಜನರಲ್ಲಾಗಿ ಹೋದರೆ ಹೇಗಿರಬೇಕು ಅಂತ ಕೇಳಿದ್ರೆ, ಒಂದು ಕಾಮನ್ ಒಂದು ಇದಿರುತ್ತೆ, ಒಂದು ಪ್ಯಾಟರ್ನ್ ಇರುತ್ತೆ. ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ್ ಫೇರ್ ಮಾಡ ಮಾಡಬೇಕೆ ಹೊರತು ಚೇಂಜ್ ಮಾಡಬಹುದು. ತಾವು ಇನ್ನೂ ಬಿಗ್ನರ್ಸ್ ಬರೆಯೋಕ್ಕೆ ಏನು ಮಾಡಬಹುದು ಅಂತ ಬರಿಬೋದು. ಆ ಥರ ಚೇತಯ್ಯತಿ ಇತಿ ಚೇತನ ಬಿಡಿಸಿ ಬರಿಬೋದು. ಬಟ್ ಎಲ್ಲರಿಗೂ ಸರವಾಗಲ್ಲ. ಆ ನೋಟ್ಸ್ ಕೊಡ್ಬೇಕಾದ್ರೆ ಹುಡುಗರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಷ್ಟೆ. ಕ್ಲಾಸ್ ತರಗತಿಗೆ ನೋಟ್ಸ್ ಕೊಟ್ಟಾಗ ಯಾರಿಗೂ ಉಪಯೋಗ ಆಗುತ್ತದೆ? ಆ ಸ್ಟೂಡೆಂಟ್ಸ್ಗೆ. ಎಲ್ರಿಗೂ ಉಪಯೋಗ ಆಗುವ ಸ್ಥಿತಿ ಇಲ್ಲ. ಆ ರೀತಿಯೇ ಬಿಡಿಸಿ ಬರೆಯೋದಕ್ಕೂ ಇದು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದು ವಾಸಿ ನಿಮಗೆ ಹಿಂದೆ ಪ್ರಿಂಟ್ ಮಾಡ್ತಿದ್ರು, ಓದಿ ನಿಮಗೆ ಎಲ್ಲೆಲ್ಲೂ ಬಿಡಿಸ್ತಿದ್ದಿಲ್ಲ ಅವರು. ಚೇತನ ಇದ್ದು ಚೇತನ ಕೂಡ ಇಲ್ಲ, ಮುಂದೆ ಹೋಗ್ತಿರೋದೇ ಕೆಲಸ ನಾನ್ ಸ್ಟಾಪ್. ಮೋಡಿ ಅಲ್ಲ, ಹಿಂದಿನ ಪ್ರಿಂಟ್ ತಗೊಂಡು ಯಾವ್ದಾದ್ರು ಪುಸ್ತಕ ತಗೊಂಡು ಹಿಂದೆ ತೋರಿಸ್ತೀನಿ ಬೇಕಲ್ಲ. ಹಿಂದೆ ಪ್ರಿಂಟ್ ಮಾಡ್ತಿದ್ದೆ ಎಲ್ಲ ಆ ರೀತಿ. ಅದಕ್ಕೆ ಎರಡು ಕಾರಣ ಇತ್ತು. ಒಂದು, ಪೇಪರ್ ಭಾರಿ ಕಷ್ಟ, ಪ್ರಿಂಟಿಂಗ್ ಭಾರಿ ಕಷ್ಟ, ಸ್ವಲ್ಪ ಜಾಗ ಹೊಡೆದ್ರು ಸಾಕು. ಈ ತಾಳೆಗರಲ್ಲಿ ಸಿಗುತ್ತೆ, ಎಲ್ಲೆಲ್ಲೂ ಬಿಡಿಸಿರೋದಿಲ್ಲ ಅವ್ರು, ಗೊತ್ತಾಯ್ತಾ? ಅಪ್ಪಿ ತಪ್ಪಿ ಬಿಡಿಸಿರೋದಿಲ್ಲ. ಸಂಸ್ಕೃತ ಇಲ್ಲಿ ಉದ್ದು ಬರ್ದಾಗ ಬಿಟ್ಟಿರ್ತಾರೆ, ಮತ್ತೆ ಸೈಡಲ್ಲಿ ಬೇರೆ ಬರೀತಾರೆ, ಮತ್ತೆ ಕೆಳಗೆ ಬೇರೆ ಬರೀತಾರೆ. ಯಾತಕ್ಕೆ? ನಮಗೆ ಪೇಪರ್, ನಮ್ಮ ಪೇಪರ್ ಬಿಸಾಕಿ ಬಿಡ್ತೀವಿ, ತೊಗೊಂಡ್ಬಿಟ್ಟು ತಾಳೆಗರ ತೊಗೊಂಡು ಸೀಸನ್ ಮಾಡಿ ವರ್ಷಗಟ್ಟಲೆ ಪ್ರೋಸೆಸ್ ಸಿಗೋದು ಭಾರಿ ಕಷ್ಟ ಇರ್ತಿ. ಆದ್ದರಿಂದ ಕೆಲವು ಅನುಕೂಲಕ್ಕೋಸ್ಕರ ಹಾಗೆ ಮಾಡ್ತಾರೆ, ಕೆಲವು ಅನುಕೂಲಕ್ಕೋಸ್ಕರ, ಅನುಕೂಲಕ್ಕೋಸ್ಕರ ಚೇಂಜ್ ಮಾಡಿದ್ಬಿಡ್ದು ಅವ್ರಿಗೆ ಬರೋದಿಲ್ಲ. ಅದಕ್ಕೆ ಹಿಂದಿನ ಕಾಲಕ್ಕೆ ಶಾಸ್ತ್ರ ಓದಕ್ಕೆ ಒಂದು ಕಷ್ಟ ಇತ್ತು. ಈಗಿನವರಿಗೂ ಹಿಂದಿನವ್ರಿಗೆ ಏನು ವ್ಯತ್ಯಾಸ ಆಗಿದೆ ಅಂದರೆ, ಇವತ್ತು ಜನರಲ್ಲಿ ನೀವೆಲ್ಲ ಬಂದು ಪಾಠ ಕೇಳ್ಬೋದು, ಹಿಂದೆ ಆ ರೀತಿ ಪಾಠ ಕೇಳೋಕ್ಕಾಗ್ತಿದ್ದಿಲ್ಲ. ಯಾಕಂದ್ರೆ ಬಿಡಿಸ್ಕೊಂಡು ಓದೋಷ್ಟು ಶಕ್ತಿ ಇರಬೇಕು ಅವರಿಗೆ, ಓದಬೇಕಾದ್ರೆ ಬಿಡಿಸ್ಕೊಂಡು ಹೋದ ಶಕ್ತಿ ಇಲ್ಲ. ಇದು ಅರ್ಧ ಕೆಲಸ ಮುಗಿಸ್ಬಿಟ್ಟಾದ್ರೆ, ಬಿಡಿಸಿದ್ರಿಂದ ಇಷ್ಟು ಬಿಡಿಸಿದ್ರಿಂದ ಅರ್ಧ ಕೆಲಸ ಮುಗಿದಾಗ ಲೆಕ್ಕ. ಇದು ಸೈಂಟಿಫಿಕ್ ಆಗಿದೆ, ತಪ್ಪಲ್ಲ. ಇದು ಪೂರ್ತಿ ಬಿಡಿಸ್ಬಿಟ್ರೆ ಅರ್ಧ ಸೈಂಟಿಫಿಕ್ ಆಗ್ಬಿಡೋದು. ಆ ರೀತಿ ಮಾಡಬಾರ್ದು. ಪೂರ್ತಿ ಕೂಡಿಸೋದು ಹೇಗೆ ಪ್ರಾಬ್ಲಮ್ಮು, ಪೂರ್ತಿ ಬಿಡಿಸೋದು ಪ್ರಾಬ್ಲಮ್. ನಾಳೆ ಬೇಕಾದ್ರೆ ಒಂದು ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಅದು ಓದಬಾರ್ದು ಅನಿಸ್ಬಿಡುತ್ತೆ, ಆ ರೀತಿ ಆಗುತ್ತೆ. ಹಾಗಿತ್ತ ಕಾಲ ಆ ಥರ. ಯಥೋದ್ದೇಶಂ ಚೇತನ ವಿಭಾಗ ಮಹ ತಚ್ಚ ಅಭಿಮಾನ್ಯಧಿಕರಣೆ ರಸ್ತ. ಕೆಲವರೆಲ್ಲ ಬರೀ ಅಚೇತನ ಇದೆ, ಚೇತನ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಚೇತನ ಇದೆ, ಅಚೇತನ ಇಲ್ಲ ಅಂತ ಹೇಳ್ತಾರೆ, ಸರಿಯಲ್ಲ. ಸತ್ಯ ಅಭಿಮಾನ್ಯಧಿಕರಣೆ ನಿರಸ್ತಂ. ಮೃದಭಿಮಾನಿ ಬರ್ತಲ್ಲ, ಮೃದಪ್ರವೀತ್ ಇತ್ಯಾದಿ ಅರ್ಥ ಮಾಡಬೇಕಾದ್ರೆ ಅಭಿಮಾನಿ ಉಪದೇಶಾಧಿಕರಣದಲ್ಲಿ ಮೃದಪ್ರವೀತ್ ಅಂದ್ರೆ ಮಣ್ಣು ಮಾತಾಡಿತು ಅಂತ ಅರ್ಥ ಅಲ್ಲ, ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿತು ಅಂತ ಅರ್ಥ ಅಂತ ಹೇಳಬೇಕಾದ್ರೆ ಅಲ್ಲಿ ಜಡ ಬೇರೆ ಚೇತನ ಬೇರೆ ಅಂತ ಸ್ಪಷ್ಟ ತೋರಿಸ್ತಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಚೇತನಾದಿ ವಿಭಾಗಸ್ಯ ನಿತ್ಯಾದಿ ವಿಭಾಗ ಅಭ್ಯರಿತತ್ವ ಸಯೇವ ಆದೋ ಉದಾಹರಣ. ಆಮೇಲೆ ಇನ್ನೊಂದು ಪ್ರಸಂಗ ಬಂತು. ಚೇತನಾದಿ ವಿಭಾಗ ಮಾಡಿದ್ರೆ ಈಗ ಬಿಟ್ಟುಬಿಡಿ. ಈ ಭಾವ ಎರಡು ಪದ, ಎರಡು ವಿಧ, ಚೇತನ ಅಚೇತನ ಅಂತ ಹೇಳಿದ್ರೆ ಅದ್ರ ಬದಲು ನಿತ್ಯ ಅನಿತ್ಯ ಅಂತ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ನಿತ್ಯ ಅನಿತ್ಯ ಅಂತ ಮಾಡಿ ನಿತ್ಯದಲ್ಲಿ ಎರಡು ಭಾಗ ಮಾಡಿ ಮತ್ತೆ ಅದರಲ್ಲಿ ಚೇತನ ಅಂತ ಕರಿಬಹುದಾಗಿತ್ತು. ಯಾಕೆ ಚೇತನ ಅಚೇತನ ಅಂತ ಮಾಡಿ ಮುಂದೆ ನಿತ್ಯ ಅಂತ ಮಾಡ್ತಾರೆ ಅಂತ ಕೇಳಿದ್ರೆ, ಚೇತನ ಅನ್ನೋ ಪದಾರ್ಥಕ್ಕೂ ನಿತ್ಯ ಅನ್ನೋ ಪದಾರ್ಥ ನಿತ್ಯದಲ್ಲಿ ಏನಾಗಿರ್ಬೋದು? ಅದು ಅಚೇತನ ಚೇತನ ಎರಡೂ ಆಗಬಹುದು. ಚೇತನ ಅಂದ್ರೆ ಚೇತನ ಒಂದೇ ಆಗುತ್ತೆ. ಅದು ಎರಡು ಇರೋದು ಒಂದು, ಸ್ಪೆಸಿಫಿಕ್ ಚೇತನ ಹೇಳೋದು ಒಂದು. ಇದರಲ್ಲಿ ಯಾವ ಚೇತನ ಹೇಳೋ ಶ್ರೇಷ್ಠನೋ, ಜಡ ಚೇತನ ಮಿಸ್ ಮಾಡಿ ಹೇಳೋ ಶ್ರೇಷ್ಠನೋ? ಅದಕ್ಕೋಸ್ಕರ ಅಭ್ಯರಿಹಿತ ಅಂತ. ಅಭ್ಯರಿಹಿತ ಅಂದ್ರೆ ಏನು? ಹೆಚ್ಚು ನಮಗೆ ಮುಖ್ಯವಾದ, ಮುಖ್ಯ ಅಂತ, ಹೆಚ್ಚು ಮುಖ್ಯವಾದದ್ದನ್ನು ಯಾವಾಗಲೂ ಏನ್ ಮಾಡ್ತಾರೆ, ಮೊದಲಿಗೆ ಹೇಳ್ತಾರೆ. ಆ ಕಾರಣದಿಂದ ಕೂಡ ಮತ್ತೆ ಏನ್ ಮಾಡಿದ್ರೆ, ಈಗ ಚೇತನ ಅಚೇತನ ಅಂತ ವಿಭಾಗ ಮಾಡಿದ್ರೆ ಹೊರತು ನಿತ್ಯ ಅನಿತ್ಯ ಅಂತ ವಿಭಾಗ ಮಾಡಲಿಲ್ಲ. ಆ ಪ್ರಸಂಗವನ್ನ ಮುಂದೆ ಮಾಡ್ತಾರೆ. ಈ ಸ್ಟೇಜಲ್ಲಿ ಮಾಡಬಾರ್ದು, ಈ ಸ್ಟೇಜಲ್ಲಿ ಮಾಡಕ್ ಹೋಗ್ಲಿಲ್ಲ. ಇದೆಲ್ಲ ಪ್ರತಿ ಹಂತದಲ್ಲೂ ಕೂಡ ಆಚಾರ್ಯ ಮಾಡಿದ ಕ್ಲಾಸಿಫಿಕೇಶನ್ನು ಪರ್ಫೆಕ್ಟ್ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. ಯಥೋದ್ದೇಶಂ ಚೇತನ ವಿಭಾಗ ಮಹ. ಇನ್ನು ಇಲ್ಲಿ ಬಂದೀಗ ನಲ್ಲಿಂದ ವಾಪಸ್ ಬರಬೇಕು. ತತ್ವ ಎರಡು ವಿಧ, ಸ್ವತಂತ್ರ ಅಸ್ವತಂತ್ರ, ಸ್ವತಂತ್ರ ನಾರಾಯಣ, ಅಸ್ವತಂತ್ರ ಎರಡು ವಿಧ, ಭಾವ ಅಭಾವ ಅಂಥೇಳಿ, ಅಭಾವ ಮೂರು ವಿಧ, ಮತ್ತೆ ಭಾವ ಎರಡು ವಿಧ, ಚೇತನ ಅಚೇತನ ಅಂಥೇಳಿ, ಚೇತನ ಎಷ್ಟು ವಿಧ ಅದನ್ನು ಹೇಳ್ತಾರೆ. ಆ ಸ್ಟೆಪ್ಪಿಂದ ಮುಂದೆ ಅರ್ಥ ಆಗ್ತದೆ. ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಇತಿ ದ್ವೇಧೈವ ಚೇತನಂ. ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಇತಿ ದ್ವೇಧೈವ ಚೇತನಂ. ಚೇತನಂ, ಚೇತನ ತತ್ವವು ದ್ವೇಧ ಏವ, ಎರಡು ವಿಧವೇ ಆಗಿದೆ, ಒಂದು ಅಲ್ಲ ಮೂರು ಅಲ್ಲ ಅಂತ. ಚೇತನ ತತ್ವ ಎಷ್ಟು ವಿಧ ಇದೆ? ಎರಡು ವಿಧ ಇದೆ. ಎರಡು ವಿಧ ಏನು ಅಂತ ಅರ್ಥ? ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ. ಒಂದು ಚೇತನ ಯಾವುದದು? ದುಃಖ ಸ್ಪೃಷ್ಟ ಚೇತನ. ಇನ್ನೊಂದು ಚೇತನ ಯಾವುದು? ದುಃಖ ಅಸ್ಪೃಷ್ಟ ಚೇತನ. ದುಃಖ ಸ್ಪೃಷ್ಟ ಚೇತನ ಅಂದ್ರೆ ಏನು? ದುಃಖದ ಸಂಬಂಧ ಇರೋ ಚೇತನ. ದುಃಖ ಅಸ್ಪೃಷ್ಟ ಚೇತನ ಅಂದ್ರೆ ಏನು? ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂಥ ಚೇತನ. ಅರ್ಥ ಆಯ್ತಾ? ಹಾಗೆ ಮುಂದೆ ಹೇಳ್ತಾರೆ, ಕದಾಚಿತ್ ದುಃಖ ಸಂಬಂಧಮೇವ ದುಃಖ ಸ್ಪೃಷ್ಟಂ. ದುಃಖ ಸ್ಪೃಷ್ಟ ಅಂದ್ರೆ ಏನು? ಎಂದೇ ಒಂದು ಸಲ ದುಃಖ ಬಂದರೂ ಕೂಡ ಏನದು? ದುಃಖ ನಾವೆಲ್ಲ ಯಾವ ಗುಂಪಿ ಸೇರ್ತೇವೆ? ದುಃಖ ಡೌಟ್ ಏನೋ, ಡೌಟ್ ಇದೆಯಾ ಬಗ್ಗೆ ಏನಾದ್ರು? ಇಲ್ಲ ಇಲ್ಲ, ಅರ್ಥ ಆಗದ ಬಂದು ದುಃಖ ಬಂದರು, ಅರ್ಥ ಆಗದೇ ಇರೋ ದುಃಖ ಇದೆಯಲ್ಲ ಅಲ್ಲಿಂದ ಶುರುವಾಗ. ದುಃಖ ಸ್ಪೃಷ್ಟದ ದುಃಖ ಯಾವಾಗ ಸ್ಪೃಷ್ಟ, ಎಷ್ಟು ಸ್ಪೃಷ್ಟ ಮುಖ್ಯ ಅಲ್ಲ. ಒಂದ್ಸತ್ ಬಂದ್ರೆ ಏನದು? ದುಃಖ ಸ್ಪೃಷ್ಟನೆ ಮುಗಿದೋಯ್ತು. ಕದಾಪಿ ದುಃಖ ಸಂಬಂಧಂ ತತಸ್ಪೃಷ್ಟಂ, ಎಂದೆಂದು ದುಃಖದ ಸ್ಪರ್ಶನೇ ಇಲ್ಲ. ಅದೇನಂತ ಕರೀತಾರೆ? ದುಃಖ ಅಸ್ಪೃಷ್ಟ ಅಂತ ಕರೀತಾರೆ. ಅರ್ಥ ಆಯ್ತಾ? ದುಃಖ ಸ್ಪೃಷ್ಟ ಚೇತನ, ದುಃಖ ಅಸ್ಪೃಷ್ಟ ಚೇತನ. ಕಲ್ಪಿತತ್ವ ದುಃಖಾದಿ ನಾಮ ಕಿಚ್ಚಿತ್ ದುಃಖ ಸ್ಪೃಷ್ಟಂ ಇತ್ಯೇಕೆ ಅನ್ನು ಕೆದರಿದ್ದಾರೆ. ದುಃಖ ಸ್ಪೃಷ್ಟ ಅಂತ ಚೇತನ ಇಲ್ಲೇ ಇಲ್ಲ, ದುಃಖ ಸ್ಪೃಷ್ಟ ಚೇತನ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೆ? ದುಃಖಾದಿಗಳು ಸುಳ್ಳು, ಇದನ್ನ ಹೇಳೋರು ಯಾರು? ಅದ್ವೈತಿಗಳು. ಆದ್ದರಿಂದ ಅವ್ರು ಜಗನ್ ಮಿಥ್ಯ ಅಂತ ಕರೀತಾರಲ್ಲ, ಜಗತ್ತ ದುಃಖನೂ ಸೇರ್ಕೊಂಡು ಹೋಗುತ್ತೆ, ಮಿಥ್ಯ ಅಂತಾರೆ, ಸರಿಯಲ್ಲ. ಕಲ್ಪಿತತ್ವ ದುಃಖಾದೀನಾಂ ನ ಕಿಂಚಿತ್ ದುಃಖ ಸ್ಪೃಷ್ಟ ಮಿತಿ ಏಕೆ ಇಲ್ಲಿ ಏಕೆ ಅನ್ನೆ ಅಪರೆ ಹೀಗೆಲ್ಲ ಉಪಯೋಗಿಸ್ತಾರೆ. ಅಂದ್ರೆ ಸಮ್ ಲೈಕ್ ಸೇ ಲೈಕ್ ದಿಸ್, ಅದರ್ ಸೇ ಲೈಕ್ ದಿಸ್ ಅಂತ ಹೇಳಿದಾಗ ಹೆಸರು ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಏನು ಮಾಡ್ಬಿಡ್ತಾರೆ, ವಿಷಯ ಮಾತ್ರ ಹೇಳ್ತಾರೆ. ಯಾವ್ದು ಮೂರು ಒಮ್ಮೆ 28 ಅಂತ ಹೇಳ್ತಾರೆ ತಪ್ಪು, ಯಾವ್ದು 3 88 ಅಂತ ಹೇಳ್ತಾರೆ ಅದು ತಪ್ಪು ಅಂತ ಹೇಳಿದ್ರೆ ತಪ್ಪು ಹೇಳಿದವ್ರು ಖಂಡನೆ ಮಾಡೋಕ್ಕೋಸ್ಕರ ಹೆಸರು ಹೇಳದೆ ಹೇಳ್ತಾರೆ ಅಷ್ಟೇ. ಸರ್ವಮಿ ದುಃಖ ಸ್ಪೃಷ್ಟಮೇವ ಇತ್ಯನ್ನೇ, ಎರಡು ಗುಂಪಿದೆ. ದುಃಖ ಸ್ಪೃಷ್ಟ ಯಾವುದು ಇಲ್ಲ ಅಂತ ಕೆಲವರು, ಎಲ್ಲ ದುಃಖ ಸ್ಪೃಷ್ಟ ಅಂತ ಹೇಳೋರು ಕೆಲವರು, ಅದೆರಡೂ ತಪ್ಪು. ಅದಕ್ಕೆ ಆಚಾರ್ಯ ಏನ್ ಮಾಡ್ತಾರೆ, ಎರಡು ವಿಧ ಚೇತನರು ಇದ್ದಾರೆ, ದುಃಖ ಸ್ಪೃಷ್ಟ ಅಲ್ಲದೆ ಇರೋರು ಇದ್ದಾರೆ, ದುಃಖ ಸ್ಪೃಷ್ಟ ಆಗಿರೋರು ಇದ್ದಾರೆ ಅಂತ ಹೇಳಿದರು. ತದ ಉಭಯ ನಿರಾಸಾರ್ಥಾಯ ಏವಕಾರ ದ್ವಿಧೈವ ಚೇತನಂ, ಚೇತನೋಪಿ ದ್ವಿಧೋ ಮತ ಅಂತ ಹೇಳಿದ ಏನಾಯ್ತಲ್ಲಿಗೆ ಇದ್ದೇ ಇದ್ದಾರೆ ಅಂತ. ಆದ್ಯಸ್ಯ ಪ್ರತ್ಯಕ್ಷ ವಿರುದ್ಧತ್ವಾತ್ ದ್ವಿತೀಯಸ್ಯ ಆಗಮ ವಿರುದ್ಧತ್ವಾತ್, ಟೀಕರ ಹೇಗೆ ಹೇಳ್ತಾರೆ, ಮೊದಲನೇ ಪಕ್ಷ ಏನು, ದುಃಖ ಸ್ಪೃಷ್ಟವೇ ಇಲ್ಲ ಅಂತ ಹೇಳೋದು. ದುಃಖ ಸ್ಪೃಷ್ಟವೇ ಇಲ್ಲ ಅಂತ ಹೇಳೋದಕ್ಕೆ ಏನು ವಿರೋಧ, ಅದು ಪ್ರತ್ಯಕ್ಷ ವಿರುದ್ಧ, ಪ್ರತ್ಯಕ್ಷ ಯಾಕೆ ನಾವೇ ದುಃಖ ಸ್ಪೃಷ್ಟರಾಗಿದ್ದೇವೆ, ಸರಿಯಲ್ಲ. ಇನ್ನ ಎಲ್ಲರೂ ದುಃಖ ಸ್ಪೃಷ್ಟರು ಅಂತ ಹೇಳಿಬಿಟ್ರೆ ಆಗಮ ವಿರೋಧ, ಯಾಕೆ ದುಃಖ ಸ್ಪೃಷ್ಟ ಅಲ್ಲದೆ ಇದ್ದವರದ್ದು ಆಗಮ ಹೇಳ್ತಾ ಇದೆ. ಥೇರ್ಫೋರ್ ಪ್ರತ್ಯಕ್ಷ ವಿರೋಧವಾದ್ದರಿಂದ ಈ ಪಕ್ಷ ಹೋಯಿತು. ಆದ್ಯ ಅಂದ್ರೆ ಫಸ್ಟ್ ಕೇಸ್ ಅದರಿಂದ ಹೋಯಿತು, ಸೆಕೆಂಡ್ ಕೇಸ್ ಇದರಿಂದ ಹೋಯಿತು ಅಂತ ಖಂಡನೆ ಮಾಡ್ತಾರೆ. ಪರಮೇಶ್ವರಸ್ಯ ದುಃಖ ಸ್ಪೃಷ್ಟತ್ವಂ ಸ್ವಾತಂತ್ರ್ಯೇಣೈವ ಸಿದ್ಧಂ. ಈಗ ಪ್ರಶ್ನೆ, ನಾರಾಯಣ ದುಃಖ ಸ್ಪೃಷ್ಟ ಹೌದೋ ಅಲ್ಲೋ, ಏನ್ ಹೇಳ್ಬೇಕು ಅದಕ್ಕೆ, ದುಃಖ ಸ್ಪೃಷ್ಟ ಹೌದೋ ಅಲ್ಲ ಅಲ್ವೇ ಅಲ್ಲ, ಯಾತಕ್ಕೆ ಆ ದುಃಖ ಸ್ಪೃಷ್ಟ ಅಲ್ಲದಕ್ಕೆ ನಾರಾಯಣ ಅಂತ ಕರಿತಿರೋದು ಅವನನ್ನ. ಪರಮೇಶ್ವರ ದುಃಖ ಸ್ಪೃಷ್ಟತ್ವ ಸ್ವಾತಂತ್ರ್ಯೇಣೈವ ಸಿದ್ಧಂ, ಅವನು ಸ್ವತಂತ್ರ ಅಂತ ಕರೆದ ಮೇಲೆ ಸ್ವತಂತ್ರನಾದ್ರೂ ದುಃಖ ಇಷ್ಟಪಡ್ತಾನೆ ಯಾರಾದ್ರೂ ಕೂಡ ಇಲ್ಲ. ದೇವರ ನಾರಾಯಣನಿಗೆ ಏನಿಲ್ಲ, ದುಃಖ ಸ್ಪೃಷ್ಟತ್ವ ಇಲ್ಲೇ ಇಲ್ಲ ಅಂತ. ಯದ್ಯಪಿ ಅನಯೋ ದುಃಖ ಸ್ಪೃಷ್ಟಂ ಚೇತನಂ ಪ್ರಧಾನಂ ತಥಾಪಿ ಅಭಾವಸ್ಯ ಭಾವನಿರೂಪ್ಯತ್ವಾ ದುಃಖ ಸ್ಪೃಷ್ಟಸ್ಯ ಪ್ರಥಮ ಉದ್ದೇಶ. ಇಲ್ಲಿ ನೋಡಿ ಹೇಗೆ ಪ್ರಶ್ನೆ ಹಾಕೋತಾರೆ ಟೀಕರ, ಮತ್ತೆ ಈ ಇದಕ್ಕೆ ಬಂದ ಡೀಟೇಲ್ಸ್ಗೆ ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಅಂತ ಆಚಾರ್ಯ ಹೇಳಿದ್ರು. ಅಲ್ರಿ ಇಷ್ಟೊತ್ತು ಏನು ಹೇಳಿದ್ದೀರಿ ನೀವೀಗ, ಭಾವ ಅಭಾವದಲ್ಲಿ ಮೊದಲು ಯಾವುದು ಅಂತ ಹೇಳಿದ್ರಿ, ಯಾವ್ದು ಹೇಳಬೇಕು ಅಂತ ಹೇಳಿದ್ರಿ ನೀವು, ಭಾವನ ಯಾಕೆ ಮೊದಲು ಅಭಾವ ಮೊದಲು ಹೇಳಬಾರ್ದು, ಅಭಾವ ಯಾಕೆ ಹೇಳಬಾರ್ದು ಮೊದಲು, ಅಭಾವ ಗೊತ್ತಾಗೋದು ಯಾವಾಗ, ಭಾವ ಗೊತ್ತಾ ಇಷ್ಟೆಲ್ಲ ಎಚ್ಚರ ಹೊಡೆದಿದ್ರೆ ಇಲ್ಲ, ಈ ನಮ್ಮನ್ನು ಹೇಗೆ ಮಾಡ್ತಿದ್ದೀರಿ ನೋಡಿದ್ರೆ ನೀವೀಗ, ಫಸ್ಟ್ ಏನು ಹೇಳ್ತಿದ್ದೀರಿ ನೀವೀಗ, ಆ ಕ್ರಮ ಹೇಳಿದ್ದೀರಿ ಈಗ, ಆಮೇಲೆ ಒಂದು ಕ್ರಮ ಆಯ್ತದ್ದು, ಇನ್ನೊಂದು ಕ್ರಮ ಏನು ಮಾಡ್ಕೊಂಡಿದ್ದೀರಿ ನೀವೀಗ, ದುಃಖ ಸ್ಪೃಷ್ಟ ದುಃಖ ಸ್ಪೃಷ್ಟ ಯಾವ್ದು ದೊಡ್ಡದು, ಅಲ್ಲ ದುಃಖ ಸ್ಪೃಷ್ಟ ಅಸ್ಪೃಷ್ಟ ಯಾವ್ದು ದೊಡ್ಡದು, ದುಃಖ ಅಸ್ಪೃಷ್ಟ ದೊಡ್ಡದು. ನೀವು ಕ್ಲಾಸ್ಗೆ ಏನಂತ ಮಾಡಿದ್ದೀರಿ ಈಗ, ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಅಂತ ಮಾಡಿದೆ. ನೀವು ಹೇಳಿ ನಿಮಗೆ ವಿರೋಧ ಆಗಲಿಲ್ಲ, ಈಗ ನಿಮ್ಮ ಪ್ರಕಾರ ಮೊದಲು ಏನು ಹೇಳಬೇಕಿತ್ತು, ದುಃಖ ಅಸ್ಪೃಷ್ಟ ಫಸ್ಟ್ ಹೇಳಿ ದುಃಖ ಸ್ಪೃಷ್ಟ ಆಮೇಲೆ ಹೇಳಬೇಕಾಗಿತ್ತು, ಹೌದ್ ತಾನೆ. ನೋಡಿದ್ರ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ಕೇಳ್ತಾರೆ, ಅದಕ್ಕೆ ಹೇಳ್ತಾರೆ ಇಲ್ಲ ಇಲ್ಲ ನಾವು ಹೀಗೆ ಹೇಳಿದ್ದೆ ಸರಿ ಆಚಾರ ಹಾಗೆ ಹೇಳಿದ್ದಾರೆ. ಯಾಕೆ ದುಃಖ ಅಸ್ಪೃಷ್ಟ ಅನ್ನೋದು ನೆಗೆಟಿವ್ ಫಾರಂ, ದುಃಖ ಸ್ಪೃಷ್ಟ ಒಂದು ಪಾಸಿಟಿವ್ ಫಾರಂ. ಫಸ್ಟ್ ಯಾವ್ದು ಹೇಳ್ಬೇಕು ಯಾವಾಗಲೂ ನಾವು ಪಾಸಿಟಿವ್ ಹೇಳಬೇಕು, ದುಃಖ ಸ್ಪೃಷ್ಟ ಅಂತ ಹೇಳಿದ ಮೇಲೆ ದುಃಖ ಅಸ್ಪೃಷ್ಟ ಅರ್ಥ ಆಗುತ್ತೆ, ಅದಕ್ಕೆ ಅದನ್ನು ಹೇಳಿದ್ದಾರೆ. ಸೊ ಯಾವಾಗಲೂ ಕೂಡ ಕೆಲವು ನಿಯಮಗಳು ಉಂಟು, ಮೊದಲು ಯಾವ್ದು ಹೇಳಬೇಕು, ಚೇತನ ಮೊದಲ ಚೇತನದ ಮಾತು ಕೇಳಿ, ಚೇತನ ಮೊದಲ ಯಾಕೆ ಹೇಳಿದ್ರು, ಪ್ರಾಧಾನ್ಯ ಇದೆ ಇಲ್ಲಿ, ಪ್ರಾಧಾನ್ಯ ಇರೋದು ಆಕ್ಚುಲಿ ಯಾವುದಕ್ಕೆ, ದುಃಖ ಅಸ್ಪೃಷ್ಟಕ್ಕೆ. ಆದ್ರೆ ಮೊದಲೇ ಯಾಕೆ ದುಃಖ ಸ್ಪೃಷ್ಟ ಹೇಳಿದ್ರು ಅಂದ್ಬಿಟ್ಟು ಅಂತ ಕೇಳಿದ್ರೆ ಅರ್ಥ ಆಗ್ಬೇಕಾದ್ರೆ ಮೊದಲು ಅಭಾವ ಪ್ರತೀತಿ ನಿಯಮೇನ ಭಾವ ಪ್ರತೀತ್ಯಧೀನ ಅಂತ ನಿಯಮ ಅದು. ಅಭಾವ ಜ್ಞಾನ ಬರೋದು ಯಾವಾಗ, ಭಾವಜ್ಞಾನ ಬಂದ ಮೇಲೇನೆ ದುಃಖ ಸ್ಪೃಷ್ಟ ತದಭಾವ ಅಂತ ಹೇಳಿದಾಗ ಮೊದ್ಲು ಯಾವ್ದು ಹೇಳ್ಬೇಕಾಯ್ತು, ಈಗ ದುಃಖ ಸ್ಪೃಷ್ಟನೇ ಹೇಳ್ಬೇಕಾಯ್ತು. ಆವಾಗ ನೀವು ಏನಿಸ್ತೀಗ, ತತ್ವಸಂಖ್ಯಾನ ಉಪನ್ಯಾಸ ಎಷ್ಟು ದಿವಸಕ್ಕೆ ಮುಗಿಸಿದ್ದು, ಒಂದು ದಿವಸಕ್ಕೆ, ಎಷ್ಟು ದಿವಸ ಆಯ್ತು ಈಗಾಗಲೇ, ಇನ್ನು ಎಲ್ಲಿದ್ದೀವಿ ನಾವಿನ್ನು, ಎರಡನೇ ಶ್ಲೋಕದಲ್ಲಿ ಇದ್ದೇವೆ ಅಷ್ಟೇ. ಆಗ ಡೀಟೇಲ್ ಆಗಿ ಓದಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅದು ಗೊತ್ತಾಗುತ್ತೆ. ಈಗ ಎಲ್ಲವೂ ದುಃಖ ಸ್ಪೃಷ್ಟ ಅನ್ನೋ ವಾದನೂ ಸರಿಯಲ್ಲ. ದುಃಖ ಸ್ಪೃಷ್ಟ ನೀವೇ ಬಿಡಿಸಿ, ಕನ್ನಡದಲ್ಲಿ ಬಿಡಿಸಿ ಮೊದಲು. ದುಃಖ ಸ್ಪೃಷ್ಟ ಅಂದ್ರೆ ಏನಪ್ಪ, ದುಃಖ ಸ್ಪೃಷ್ಟ ಏನಂತ ಬಿಡಿಸ್ತೀರಿ ಕನ್ನಡದಲ್ಲಿ, ಕನ್ನಡದಲ್ಲಿ ಸಂಸ್ಕೃತ ಬರ್ತು ಬಿಡಿ, ಸಂಸ್ಕೃತ ಅಷ್ಟೇ ಅರ್ಥ ಆಗಲ್ಲ ಅಂತ ಬಿಡುತ್ತೆ ಕನ್ನಡದಲ್ಲಿ. ಏನು ದುಃಖದಿಂದ ಸ್ಪೃಷ್ಟರಾದವರು ಅಷ್ಟೇ, ಅದು ಸಂಸ್ಕೃತದಲ್ಲಿ ಇಟ್ಟರೆ ಏನಾಗುತ್ತಾಗ, ದುಃಖೇನ ಸ್ಪೃಷ್ಟಂ ದುಃಖ ಸ್ಪೃಷ್ಟಂ ಅಷ್ಟೇ. ದುಃಖದಿಂದ ಸ್ಪರ್ಶಿಸಲ್ಪಟ್ಟವರು, ಕಾಂಟ್ಯಾಕ್ಟ್, ಸ್ಪರ್ಶ ಶಬ್ದಕ್ಕೆ ಏನರ್ಥ, ಕಾಂಟ್ಯಾಕ್ಟ್ ಅಂತ ಅಂದ್ರೆ ಕಾಂಟ್ಯಾಕ್ಟ್, ಹ್ಯಾವಿಂಗ್ ಕಾಂಟ್ಯಾಕ್ಟ್ ವಿತ್ ಸಾರೋಸ್ ಎಲ್ಲ ಯಾರವರು, ದುಃಖ ಸ್ಪೃಷ್ಟರು. ಫ್ರೀ ಫ್ರಮ್ ಸಾರೋಸ್ ಎಲ್ಲ ಯಾರು, ಅಸ್ಪೃಷ್ಟರು ಅಷ್ಟೇ, ಅಸ್ಪೃಷ್ಟರು. ಮತ್ತೆ ನೆನ್ಪಿಟ್ಕೊಂಡಿರ್ಬೇಕು, ಪರಮೇಶ್ವರಸ್ಯ ದುಃಖ ಅಸ್ಪೃಷ್ಟತ್ವ ಸ್ವಾತಂತ್ರ್ಯೇಣೈವ ಸಿದ್ಧಂ. ಯದ್ಯಪಿ ಅನಯೋ ದುಃಖ ಅಸ್ಪೃಷ್ಟಂ ಚೇತನಂ ಪ್ರಧಾನಂ ತಥಾಪಿ ಅಭಾವಸ್ಯ ಭಾವನಿರೂಪ್ಯತ್ವ ದುಃಖ ಸ್ಪೃಷ್ಟಸ್ಯ ಪ್ರಥಮ ಉದ್ದೇಶ. ಮತ್ತೆ ಹೇಳಿದ್ದೀರಿ, ಅವತ್ತಿನತ್ತು ಮನೇಲಿ ಓದ್ಕೊಂಡ್ಬಿಟ್ರೆ ಮುಂದೆ ಓದೋದು ಭಾರಿ ಸುಲಭ ಆಗುತ್ತೆ, ಎಲ್ಲ ಹೋಗಿದ್ರೆ ಎಲ್ಲ ಹೊಸ್ತಾ ಕಾಣುತ್ತೆ ಆಮೇಲೆ. ತಥಾಪಿ ಪ್ರಾಧಾನ್ಯ ಕ್ರಮಸ್ಯ ಮುಖ್ಯತ್ವಾತ್ ತದನುಸಾರೇಣ ದ್ವೇಪಿ ನಿರ್ದಿಶತಿ. ತಥಾಪಿ ಪ್ರಾಧಾನ್ಯ ಕ್ರಮಸ್ಯ ಮುಖ್ಯತ್ವಾತ್ ತದನುಸಾರೇಣ ದ್ವೇಪಿ ನಿರ್ದಿಶತಿ. ಮುಂದೇನು ಮಾಡಿಬಿಟ್ರೀಗ, ದುಃಖ ಸ್ಪೃಷ್ಟ ದುಃಖ ಅಸ್ಪೃಷ್ಟ ಹೇಳಿದ ಮೇಲೆ ಫಸ್ಟ್ ಯಾರನ್ನು ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅವರೀಗ, ದುಃಖ ಸ್ಪಷ್ಟ ಮಾಡಬೇಕು. ಆಮೇಲೆ ಯಾವ್ದನ್ನು ಮಾಡಬೇಕು? ಸ್ಪಷ್ಟ ಮಾಡಬೇಕು. ಮತ್ತೆ ಆಚಾರ್ಯ ಮುಂದೆ ಹೇಳ್ತಾರೆ ಗೊತ್ತಾ, ಆಚಾರ್ಯ ಹೇಳ್ಬೇಕಾದ್ರೆ ಮೊದ್ಲು ಯಾವುದೋ ಮೆನ್ಷನ್ ಮಾಡ್ತಾರೆ ಅಂದರೆ ನಿತ್ಯ ದುಃಖ ಮತ್ತು ದುಃಖ ಸ್ಪರ್ಶ ಇಲ್ಲಿ ಯಾವುದಕ್ಕಿಲ್ಲ ಅಂತ ಫಸ್ಟ್ ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಯಾಕೆ ಹಾಗೆ ಹೇಳೋಕೆ ಶುರು ಮಾಡಿದ್ರೆ ಈಗ ಇಲ್ಲಿ ಪ್ರಾಧಾನ್ಯ ಬಂತು. ಅರ್ಥ ಆಯ್ತಾ? ಮೊದಲು ಪ್ರಾಧಾನ್ಯ ಇಲ್ಲಿ ಬಂತು. ಯೋಚನೆ ಮಾಡಿದರೆ ಮೊದಲು ಕಾರ್ ಬಂತು ಅಂದರು, ಜಡ ಪದಾರ್ಥ ಸ್ಟಾಗಳು ಬಂದರು ಅಂದರು. ಆಮೇಲೆ ಕಾರ್ ಬಂತು ಅಂತ ಯಾತಕ್ಕಂದ್ರು? ಅವ್ರು ಬರುವಿಕೆ ಸೂಚಿಸಬೇಕಾಗಿತ್ತು ಫಸ್ಟ್, ಅದಕ್ಕೆ ಕಾರ್ ಬಂತು ಅಂತ ಹೇಳಿ. ಬಂದವರಲ್ಲಿ ಯಾರು ಇಂಪಾರ್ಟೆಂಟ್? ಈಗ ಅಲ್ಲಿ ಇರುವ ಅದು ಅಚೇತನ ಫಸ್ಟ್ ಹೇಳಿದಾಗಾಯ್ತು. ಕಾರ್ ಬಂತು ಅಂದರೆ ಫಸ್ಟ್ ಏನು ಹೇಳಿದ್ರು? ಅಚೇತನ ಹೇಳಿದರು. ಸ್ವಾಗಳು ಬಂದು ಈ ಚೇತನ ಹೇಳಿದ್ರು. ಯಾತಕ್ಕೆ? ಅಲ್ಲಿ ವೆಹಿಕಲ್ ಪ್ರಾಧಾನ್ಯ ದೃಷ್ಟಿಯಿಂದ ಮಾತಾಡಿದಾಗ ಕಾರ್ ಪ್ರಧಾನ ಆಯಿತು. ವ್ಯಕ್ತಿ ಪ್ರಧಾನವಾದ ಯಾರು ಪ್ರಧಾನ ಆದರೆ ಈಗ ಸ್ವಾಗಳು ಬಂದ್ರ ಪ್ರಧಾನ ಆಯಿತು. ಸೊ ನಿ ದುಃಖ ಅಸ್ಪೃಷ್ಟ, ದುಃಖ ಸ್ಪೃಷ್ಟದಲ್ಲಿ ದುಃಖ ಸ್ಪೃಷ್ಟ ಮೊದಲು ಹೇಳಿ, ದುಃಖ ಅಸ್ಪೃಷ್ಟ ಆಮೇಲೆ ಹೇಳಿದರು. ದುಃಖ ಅಸ್ಪೃಷ್ಟ ಯಾರು ಅಂದರೆ ನಿತ್ಯ ದುಃಖ ರಮಾ, ಎಂದೂ ದುಃಖ ಇಲ್ಲದವರು ಯಾರು ಅಂತ ಕೇಳಿದರೆ ಮಹಾಲಕ್ಷ್ಮಿ. ದೇವರಿಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ದುಃಖ ಎಂದೂ ಇಲ್ಲ. ಯಾಕೆ? ಸ್ವಾತಂತ್ರ್ಯ ಅನ್ನೋ ಕಾರಣ ಇದೆ. ಮಹಾಲಕ್ಷ್ಮಿಗೂ ಏನಿಲ್ಲ, ನಿತ್ಯ ದುಃಖ ಅಂದರು. ನಿತ್ಯ ಮುಕ್ತಳು ಶ್ರೀರಾಮ, ನಿತ್ಯ ಮುಕ್ತಳು ಅಂದರು. ಒಂದೇ ಮುಕ್ತಳು ಶಬ್ದಕ್ಕೆ ಏನರ್ಥ? ದುಃಖ ಮುಕ್ತಳು ಅಂತ ಅರ್ಥ. ದುಃಖ ಮುಕ್ತಳು, ನಿತ್ಯ ದುಃಖ ಮುಕ್ತಳು, ನಿತ್ಯ ಮುಕ್ತಳು, ಅಷ್ಟೇ ವ್ಯತ್ಯಾಸ. ಮುಕ್ತ ಶಬ್ದಕ್ಕೆ ಏನರ್ಥ ಇದರಿಂದ ಒಟ್ಟಾಗಿ? ದುಃಖ ಬಿಡುಗಡೆ ಕಾಣೋದು ಅಂತ. ದುಃಖ ಮುಕ್ತರಾಗೋದೇ ಮುಕ್ತರು ಅಂತ ಕರೀತಾರೆ. ಇವತ್ತು ನಾವು ಮುಕ್ತರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾ ಕಷ್ಟ ಓದಿದ ತಕ್ಷಣ ದುಃಖ ಇದೆ ಅಂದ್ರೆ ಮುಕ್ತರಾಗಿಲ್ಲ ಅಂತ ಅರ್ಥ. ಎಲ್ಲಿವರೆಗೂ ದುಃಖ ಹೋಗೋದಿಲ್ಲ ಅಲ್ಲಿವರೆಗೆ ಏನಲ್ಲ ಮುಕ್ತರಾಗಿಲ್ಲ. ದುಃಖ ಸಪ್ರೆಸ್ ಆಗೋದು ಬೇರೆ, ದುಃಖ ಹೋಗೋದು ಬೇರೆ. ದುಃಖ ಒನ್ಸ್ ಫಾರ್ ಆಲ್ ಹೋಗ್ಬಿಡೋದು. ಅವು ಹೋಗೋದು ಯಾವಾಗದು? ಮುಕ್ತಿ ಹೋದ ಮೇಲೆ. ಅದು ನಿತ್ಯ ದುಃಖ ರಮ ಅನ್ನೇತು ಸ್ಪೃಷ್ಟ ದುಃಖ ಸಮಸ್ಯೆ. ಉಳಿದವರೆಲ್ಲ ಯಾರವರು? ಸ್ಪೃಷ್ಟ ದುಃಖರೇ. ಯಾರ್ಯಾರು ಇಲ್ಲಿಂದ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಬಿಟ್ರೆ ಉಳಿದವರೆಲ್ಲ ಏನಾಗ್ತಾರೆ? ಅವರು ಸ್ಪೃಷ್ಟ ದುಃಖರೇ ಆಗ್ತಾರೆ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಡಿರುವ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ಕೃತಯಾಯ.